ಆಗಣ್ಯ ಕಲ್ಯಾಣ ಪ್ರಾಪ್ತಿಂ ಪುರುಷೋತ್ತಮ ವ್ಯಾಕರಿಷ್ಯೇ ಸಂಪ್ರಣ ಪೂರ್ಣಬೋಧಾನಪಿ ಗುರೂನ್ ವ್ಯಾಕುರ್ವೇ ಮಾನಲಕ್ಷಣ ಅಶೇಷ ಮಾನಮಯ ಅಶೇಷ ಗುರುಮೀಶೇಷಂ ನಾರಾಯಣ ಮನಾಮಯಂ ಸಂಪ್ರಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವರಕ್ಷಣ. ಕೇವಲ ಪ್ರಮಾಣ ಅನುಪ್ರಮಾಣಗಳನ್ನು ಹೇಳಿ. ಅನುಪ್ರಮಾಣಗಳು ಎಷ್ಟು ವಿಧ? ಅನುಪ್ರಮಾಣಗಳೆಷ್ಟು? ಮೂರು. ಆಗ ಕೆಲವರು ಏನು ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿದೆ ಅನ್ನೋ ಒಂದು ವಾದವನ್ನು ಮುಂದಿಡ್ತಾರೆ. ಇನ್ನೂ ಹೆಚ್ಚು ಪ್ರಮಾಣಗಳುಂಟು. ಅರ್ಥಾಪತ್ತಿ, ಉಪಮ, ಸಂಭವ, ಪರಿಶೇಷ ಮೊದಲಾದ ಅನೇಕ ಪ್ರಮಾಣಗಳನ್ನು ಮುಂದಿಟ್ಟಾಗ ಆಚಾರ್ಯರ ಉತ್ತರ ಕೊಟ್ಟಿರ್ತಾರೆ, ಅದ್ಯಾವುದು ಸರಿಯಲ್ಲ. ಕೆಲವು ಅದರಲ್ಲಿ ಪ್ರಮಾಣಗಳೇ ಅಲ್ಲ, ಕೆಲವು ಬೇರೆ ಪ್ರಮಾಣಗಳಲ್ಲಿ ಅಂತರ್ಭಾವ ಅಂತ ಇವೆ. ಆದ್ದರಿಂದ ಯಾವುದನ್ನು ಅಂತರ್ಭಾವ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಪ್ರತ್ಯೇಕ ಮಾಡಬಾರದು. ಯಾವುದನ್ನು ಪ್ರತ್ಯೇಕ ಮಾಡಲೇಬೇಕು ಅದನ್ನು ಅಂತರ್ಭಾವ ಮಾಡಬಾರದು. ಉದಾಹರಣೆಗೆ, ಪ್ರತ್ಯಕ್ಷದಲ್ಲಿ ಅನುಮಾನವನ್ನು ಸೇರಿಸಿಬಿಡ್ತೇವೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಯಾಕೆ? ಪ್ರತ್ಯಕ್ಷದ ಒಂದು ಜ್ಞಾನ ಉತ್ಪಾದನೆ ರೀತಿಯೇ ಬೇರೆ, ಅನುಮಾನದಿಂದ ಜ್ಞಾನ ಬರತಕ್ಕಂಥ ರೀತಿಯೇ ಬೇರೆ. ಆದ್ದರಿಂದ ಒಂದರಲ್ಲಿ ಒಂದು ಅಂತರ್ಭಾವ ಮಾಡಕ್ಕೆ ಬರೋದಿಲ್ಲ. ಅದೇ ರೀತಿ ಅನುಮಾನದಲ್ಲಿ ಆಗಮವನ್ನು ಸೇರಿಸ್ತೇವೆ ಅಂದರೆ ಅದು ಸರಿಯಲ್ಲ. ಅದೇನು ಮಾಡಬೇಕಾಗ? ಪ್ರತ್ಯಕ್ಷ ಅನ್ನೋದೇನದು? ಪ್ರತ್ಯೇಕ ಪ್ರಮಾಣ. ಅನುಮಾನವು ಪ್ರತ್ಯೇಕ ಪ್ರಮಾಣ, ಆಗಮನು ಪ್ರತ್ಯೇಕ ಪ್ರಮಾಣ. ಉಳಿದ್ದೆಲ್ಲ ಏನು ಮಾಡಬಹುದು? ನಾವು ಈ ಮೂರಲ್ಲೇ ಸೇರಿಸಬಹುದಾದ್ರಿಂದಾಗಿನೇ ಅದನ್ನು ಪ್ರತ್ಯೇಕ ಪ್ರಮಾಣ ಅಂಥೇಳಿ ಕರಿಬೇಕಾದ ಕಾರಣ ಇಲ್ಲ ಅಂಥೇಳಿ ಮೊದಲಿಗೆ ಯಾವುದನ್ನು ತಗೊಂಡ್ರು? ಅರ್ಥಾಪತ್ತಿ. ಹೆಚ್ಚಿದನ ಉಪಯೋಗಿಸ್ತಕ್ಕಂಥದ್ದು ಅರ್ಥಾಪತ್ತಿ. ಅರ್ಥತಃ ಪ್ರಾಪ್ತಿ ಅರ್ಥಾಪತ್ತಿ, ಅದಕ್ಕೆ ಅರ್ಥ. ಅರ್ಥತಃ ಆಪ್ತಿ ಪ್ರಾಪ್ತಿ ಅರ್ಥಾಪತ್ತಿ ಅಂದರೆ ಬಾಯ್ಬಿಟ್ಟು ಹೇಳಿಲ್ಲ, ಇಟ್ ಇಂಪ್ಲೈಸ್ ಅಂತ ಅರ್ಥ. ಇಂಪ್ಲಿಕೇಶನ್ ಅಂಬುದು ಸರಿಯಾದ ಪದ. ಅದಕ್ಕೆ ಅದೇ ದೃಷ್ಟಾಂತ ಕೊಟ್ಟಿದೆ, ಪೀನೋ ದೇವದಂತಹ ದಿವಾರ ಭುಂಕ್ತೆ ಅಂತ ಹೇಳಿದರೆ ರಾತ್ರವು ಭುಂಕ್ತೆ ಅಂತಲೇ ಅರ್ಥ. ಕಷ್ಟಪುಷ್ಟರಾಗಿರ್ತಕ್ಕಂಥ ದೇವದತ್ತ ಅನ್ನೋ ವ್ಯಕ್ತಿ ಹಗಲು ಭೋಜನ ಮಾಡೋದೇ ಇಲ್ಲ ಅಂತ ಹೇಳಿದರೆ ರಾತ್ರಿ ಭೋಜನ ಮಾಡಿರಲೇಬೇಕು ಎಂಬುದು ಸ್ಪಷ್ಟ. ಅದನ್ನು ನೋಡಿಲ್ಲ, ಅದನ್ನು ಕಣ್ಣಿಗೆ ಕಾಣೋದಿಲ್ಲ. ಆದರೂ ಕೂಡ ಏನಾಗುತ್ತದೋ, ಎರಡು ಕೂಡಿಸ್ಬೇಕು ನಾವೀಗ. ಹಗಲು ಊಟ ಮಾಡೋದಿಲ್ಲ ಅಂಬುದು ಪ್ರೂವ್ಡ್ ಅಂತ ಅಷ್ಟಪುಷ್ಟ ಇದ್ದವರು ಪ್ರತ್ಯಕ್ಷ ಸಿದ್ಧ. ಅದನ್ನು ಏನಾಗಿರ್ಬೇಕಾಗ? ರಾತ್ರಿ ಊಟ ಮಾಡಲೇಬೇಕು. ಆ್ಯಕ್ಚುಲಿ ಯಾವ ಫಾರ್ಮಿ ಬಂತಿದೋ ಅನುಮಾನಕ್ಕೆ ಬಂತು, ಗೊತ್ತಾಯ್ತಾ? ಆದರೆ ಅನುಮಾನದಲ್ಲಿ ಒಂದು ಹೇತು ಕೂಡ ಎರಡು ಹೇತು ಕೊಟ್ಟಾಗ ಆಯ್ತಷ್ಟೇ. ಅದು ಹೇತು ಹೆಚ್ಚು ಸಂಖ್ಯೆ ಆದ ಮಾತ್ರಕ್ಕೇನೆ ಅದನ್ನು ಅಬ್ಬಬ್ಬ ಅಂದರೆ ಏನು ಮಾಡಬಹುದು? ನೀವು ಅನುಮಾನದ ವೆರೈಟಿ ಮಾಡಬೇಕೇ ಹೊರತು ಪ್ರತ್ಯೇಕ ಪ್ರಮಾಣ ಮಾಡಬಾರ್ದು, ಗೊತ್ತಾಯ್ತಾ? ಅನುಮಾನದ ವೆರೈಟಿ ಮಾಡಬೇಕು, ಪ್ರತ್ಯೇಕ ಪ್ರಮಾಣವನ್ನು ಮಾಡೋದು ಸರಿಯಲ್ಲ. ಇದನ್ನು ತಿಳಿಸಿದರೆ ಹಾಗೆ ಅದನ್ನು ಆ ರೀತಿಯಲ್ಲಿ ನಾವು ಕ್ಲಾರಿಫಿಕೇಶನ್ ಕರೆಕ್ಟಾಗಿ ಹೇಳ್ತಾ ಹೋಗ್ತೇವೆ, ವಿಷಯ ಸ್ಪಷ್ಟ ಆಗ್ತಾ ಹೋಗುತ್ತಾ. ಯಾವಾಗ ಕಣ್ಣು ಸರಿಯಾಗಿರುತ್ತೋ ವಸ್ತು ಸರಿಯಾಗಿ ಕಾಣುತ್ತೆ, ಬುದ್ಧಿ ಸರಿಯಾಗಿದ್ದರೆ ಸರಿಯಾದ ಯುಕ್ತಿ ಬರುತ್ತೆ. ಸೊ ಪ್ರಮಾಣದ ಕಾನ್ಸೆಪ್ಟ್ ಸರಿಯಾಗಿದ್ದರೆ ಪ್ರಮೇಯದ ಕಾನ್ಸೆಪ್ಟ್ ಸರಿಯಾಗಿರುತ್ತೆ. ಬೇರೆಯವರದೆಲ್ಲ ಏನಾಯಿತು? ಪ್ರಮಾಣದ ಕಾನ್ಸೆಪ್ಟೇ ತಪ್ಪಿದಾಗ ಏನಾಯಿತು? ನ್ಯಾಚುರಲಿ ಪ್ರಮೇಯದ ಕಾನ್ಸೆಪ್ಟ್ ತಪ್ಪಿ ಹೋಯಿತು. ಅರ್ಥ ಆಯ್ತಾ? ಪ್ರಮಾಣದ ಕಾನ್ಸೆಪ್ಟ್ ಸರಿ, ಕಣ್ಣು ಸರಿಯಾಗಿದೆಯಾ ಅಂತ ಹೇಳ್ತಾರೆ. ಸರಿಯಾಗಿ ಕಣ್ಣಿಗೆ ರೋಗ ಇದ್ದಾಗ ಹಳದಿ ಎಲ್ಲ ಹಳದಿ ಕಾಣಿಸಿರುವಾಯಿತು ಕಾಮಾಲೆ ಇದ್ದಾಗ, ಅದು ಕಣ್ಣಿನ ದೋಷದಿಂದ ಅದು ಅನರ್ಥ. ಸೊ ದೋಷವಿಲ್ಲದ ಕಣ್ಣು ಹೇಗೆ ಸರಿಯಾದ ರೀತಿಯಲ್ಲಿ ರೂಪದ ಜ್ಞಾನ ತಂದುಕೊಡುತ್ತೋ ಅದೇ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ಏನಿರಬಾರ್ದು? ದೋಷಗಳಿರಬಾರ್ದು. ಆತ ದೋಷಗಳನ್ನು ಇಟ್ಟುಕೊಂಡೇ ಅವರು ಶುರು ಮಾಡಿದರು, ಅದೇ ದೊಡ್ಡ ತಪ್ಪಾಯಿತು. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ವಿಶೇಷ ಅಂದರೆ, ಬೇರೆಯವರು ಯಾರು ಕೂಡ ಅದ್ವೈತ ವಿಶಿಷ್ಟ ಅದ್ವೈತ ಇಬ್ಬರು ಕೂಡ ಪ್ರತ್ಯೇಕವಾದ ಪ್ರಮಾಣ ವ್ಯವಸ್ಥೆ ಅಂತ ಮಾಡಿಕೊಳ್ಳೇ ಇಲ್ಲ. ಆ ಡೈರೆಕ್ಟಾಗಿ ಬಾರೋ ಮಾಡಿಬಿಟ್ರು ಅವರು. ಮೀಮಾಂಸಕರಲ್ಲಿ ಮೂರು ವಿಧ ಇದ್ದಾರೆ. ಪ್ರಾಭಾಕರ ಭಾಟ್ಟ ಮೀಮಾಂಸಕರು ಬಹಳ ಪ್ರಸಿದ್ಧ, ಆಮೇಲೆ ಪ್ರಾಭಾಕರರು, ಆಮೇಲೆ ಮುರಾರಿ ಅಂತ ಇನ್ನೊಬ್ಬ. ಅತಿ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ, ಇಬ್ಬರೇ ಪ್ರಚಾರಕ್ಕೆ ಬಂದವರು, ಭಾಟ್ಟ ಮೀಮಾಂಸಕರು ಮತ್ತು ಪ್ರಾಭಾಕರ ಮೀಮಾಂಸಕರು ಅಂತೇಳಿ. ಅದ್ವೈತಿಗಳು ಏನು ಮಾಡಿದರು? ವ್ಯವಹಾರೇ ಭಟ್ಟರಯ ಅಂಥೇಳಿ ಅದನ್ನು ಅಡಾಪ್ಟ್ ಮಾಡಿಬಿಟ್ರು, ಆ್ಯಸ್ ಇಟ್ ಈಸ್ ಅಡಾಪ್ಟ್ ಮಾಡಿಬಿಟ್ರು. ಸೊ ದೇರ್ ಫೋರ್ ಅವ್ರ ಪ್ರಮಾಣವನ್ನು ಅಡಾಪ್ಟ್ ಮಾಡಿದ್ರಿಂದ ನ್ಯಾಚುರಲಿ ಯಾವ ಡಿಫೆಕ್ಟ್ ಬಂತು ಅದರಲ್ಲಿ? ಪ್ರಮೇಯ ಹಾಗೆ ಒಂದು ಡಿಫೆಕ್ಟ್ ಕೂಡ ಹಾಗೆ ಬಂದುಬಿಟ್ರು. ಇವೇನು ಮಾಡಿದ್ರು? ವಿಶಿಷ್ಟಾದ್ವೈತಿಗಳು ಪ್ರಾಭಾಕರ ಅಡಾಪ್ಟ್ ಮಾಡಿಕೊಟ್ರು, ಅವರ ವಾದಗಳನ್ನು ತೊಗೊಂಡ್ಬಿಟ್ರು. ಹಾಗೆ ಅವ್ರ ಡಿಫೆಕ್ಟ್ ಎಲ್ಲ ಅವರಿಗೆ ಬಂತು. ಆಚಾರ್ಯ ಏನು ಮಾಡಿದ್ರು? ಎರಡನ್ನೂ ತೊಗೊಳ್ಳಿಲ್ಲ, ಮೂಲತಃ ವೇದವ್ಯಾಸ ಹೇಳಿದ್ರು ತೊಗೊಂಡ್ರು, ರಂಭ ತರ್ಕದ್ರು ತೊಗೊಂಡ್ರು. ಅವಾಗೇನಾಯ್ತಾಗ ಕರೆಕ್ಟಾಗಿ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಅವ್ರು ತಪ್ಪು ಅಂಬರಿ ಗೊತ್ತಾಗುತ್ತೆ. ಇನ್ನೊಬ್ರದ್ದು ಬಾರೋ ಮಾಡಿದಾಗ ದೋಷದ ಸಮೇತ ಬಾರೋ ಮಾಡಿದ್ರಲ್ಲ, ಬೇರೆ ದಾರಿ ಇರಲಿಲ್ಲ ಅವರಿಗೆ, ಅದು ತಪ್ಪಾಯ್ತು. ಪಾ ಏನೋ ಹಾಳಾಗಿ ಹೋಗ್ಲಿ, ಯೋಚನೆ ಮಾಡ್ಬೇಕಲ್ಲ. ಇವ್ರು ಪಾಪ್ಯುಲರ್ ಇರಲಿ ಬಿಡಲಿ, ಸರಿ ತಪ್ಪು ಯೋಚನೆ ಮಾಡೋಕ್ಕೂ ಬೇಡ. ಪಾಪ್ಯುಲರ್ ಇದ್ರೆ ಅಷ್ಟೇ ತೊಳೋಕ್ಕಾಗತ್ತಾ ಮನುಷ್ಯ? ಹೊತ್ತಾನೆ ಅಥವಾ ಯಾವುದು ಸರಿ ಎಂಬುದು ಯೋಚನೆ ಮಾಡಲೇ ಇಲ್ಲ ಅವರು. ಯಾವುದು ಮೆಕ್ಯಾನಿಕಲೇ ಅಡಾಪ್ಟ್ ಮಾಡ್ತಾ ಬಂತು. ನಾನು ಕಥಂ ತ್ರೀಣೇವ ಪ್ರಮಾಣಾನಿ ಅರ್ಥಾಪತ್ತಿ ಉಪಮಾನಯೋರಪಿ ಪೃಥಕ್ ಪ್ರಮಾಣತ್ವಾತ್ ಇತ್ಯತ ಆಹಾ. ನೋಡಿ, ಸಂಸ್ಕೃತ ಯಾವಾಗಲೂ ಶಾಸ್ತ್ರದಲ್ಲಿ ಭಾಳ ಸಿಂಪಲ್ ಸಂಸ್ಕೃತ ಇರುತ್ತೆ. ಟೆಕ್ನಿಕಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ಹೇಗಿರುತ್ತೆ? ಸಿಂಪಲ್ ಇಂಗ್ಲೀಷ್ ಇರುತ್ತೆ, ವಿಷಯ ಬಹಳ ಕಾಂಪ್ಲಿಕೇಟೆಡ್ ಇರುತ್ತೆ. ಲ್ಯಾಂಗ್ವೇಜ್ ಮಾತ್ರ ಹೇಗಿರುತ್ತೆ, ಸಿಂಪಲ್ ಇರುತ್ತೆ. ಯಾವುದೇ ಕಾವ್ಯ ಓದಬೇಕಾದ್ರೆ ಹೆಚ್ಚು ಸಂಸ್ಕೃತ ಸಂಸ್ಕೃತ ಜ್ಞಾನ ಬೇಕು, ಹೆಚ್ಚು ಭಾಷಾ ಜ್ಞಾನ ಬೇಕು, ಗೊತ್ತಾಯ್ತಾ? ಆದರೆ ಶಾಸ್ತ್ರ ಓದಬೇಕಾದ್ರೆ ಅಷ್ಟು ಭಾಷಾ ಜ್ಞಾನ ಬೇಡ. ಬಟ್ ಏನು ಬೇಕು ಅದಕ್ಕೆ, ಒಳ್ಳೆ ಕ್ಲಾರಿಟಿ ಆಫ್ ಥಾಟ್ ಬೇಕು. ಅದನ್ನು ಹೇಳ್ತಾ ನಾನು, ಕಥಂ ತ್ರೀಣೇವ ಪ್ರಮಾಣಾನಿ. ಅಲ್ಲ ಅಲ್ಲ ಅಲ್ಲ, ಜಾಸ್ತಿ ಹೋಗ್ತಾರೋ ಇನ್ನು ಕೂಡ. ಪ್ರತ್ಯಕ್ಷ, ಅನುಮಾನ, ಆಗಮ, ಉಪಲಬ್ಧಿ, ಅನುಪಲಬ್ಧಿ ಅನ್ನೋ ಎಷ್ಟೋ ಪ್ರಮಾಣಗಳು ಒಪ್ಪಲಕ್ಕೆ ಶುರು ಮಾಡ್ತಾರೆ. ಅವು ಬೇಕಿಲ್ಲ, ಅದಕ್ಕೆ ಇವರೇನು ಅದಿಷ್ಟು ಇವರು ಒಪ್ಕೊಡ್ರಿ ಮತ್ತೆ, ಗೊತ್ತಾಯ್ತಾ? ಯಾಕಂದ್ರೆ ಮೂರಕ್ಕಿಂತ ಹೆಚ್ಚು ಒಪ್ತಾರೋ, ಅದು ಇಂಪಾರ್ಟೆಂಟ್. ಮುಂದೆ ಹೇಳ್ತಾರೆ ಏನು ತಪ್ಪಿರುತ್ತೆ ಅಂತೆಲ್ಲ ಇಲ್ಲೇ ಹೇಳ್ತಾರೆ. ಉಳಿದವರು ಏನು ತಪ್ಪಿದೆ, ಯಾವಾಗಲೂ ಕೂಡ ಸಿದ್ಧಾಂತ ಪ್ರೂವ್ ಆಗೋದು ಯಾವಾಗ, ನಮ್ಮ ಸರಿ ಅಂತ ಹೇಳೋದು ಎಷ್ಟು ಮುಖ್ಯನೋ ಬೇರೆಯವರದನ್ನ, ತಪ್ಪು ಅಂತ ಹೇಳೋದಲ್ಲ, ತೋರಿಸ್ಬೇಕಂತ ಹೇಗೆ ತಪ್ಪು ಅಂತೇಳಿ ಅದು ತೋರಿಸ್ಕೊಡ್ತಾರೆ ಆಚಾರ್ಯ. ನಾನು ಕಥಂ ತ್ರೀಣೇವ ಪ್ರಮಾಣಾನಿ ಅರ್ಥಾಪತ್ತಿ ಉಪಮಾನಯೋರಪಿ ಪೃಥಕ್ ಪ್ರಮಾಣತ್ವ ಇತ್ಯತಃ ಅರ್ಥಾಪತ್ಯುಪಮೇ ಅನುಮಾ ವಿಶೇಷ. ಅರ್ಥಾಪತ್ತಿ ಮತ್ತು ಉಪಮಾ ಅಂತ ಎರಡು ಪ್ರಮಾಣಗಳು ಏನವೋ ಅನುಮಾನದ ಪ್ರಭೇದಗಳೇ ಹೊರತು ಪ್ರತ್ಯೇಕ ಪ್ರಮಾಣಗಳಲ್ಲ. ಅನುಪಪದ್ಯಮಾನ ಪ್ರಮಿತಿ ಅರ್ಥಾಪತ್ತಿ. ಅವ್ರ ಕ್ಲಾಸಿಫಿಕೇಶನ್ ಹೇಗಾಯಿತು ಅಂದರೆ, ಮನುಷ್ಯ, ಬ್ರಾಹ್ಮಣ, ಕ್ಷತ್ರಿಯ ಅದು ಕ್ಲಾಸಿಫೈ ಮಾಡಿದೆ. ಮನುಷ್ಯ, ಬ್ರಾಹ್ಮಣ, ಕ್ಷತ್ರಿಯ ಅಂತೇಳಿ. ಆ್ಯಕ್ಚುಲಿ ಏನು ಮಾಡಬೇಕು ಅದನ್ನ, ಮನುಷ್ಯರಲ್ಲಿ ಮಾಡಬೇಕಿತ್ತು. ಅದನ್ನು ಎಲ್ಲಿ ಮಾಡಿದ, ಮನುಷ್ಯನೇ ಬೇರೆ ಮಾಡಿಬಿಟ್ಟ. ಮನುಷ್ಯ, ಹಸು, ಪ್ರಾಣಿ ಅಂತ ಹೇಳೋದು. ಮತ್ತೆ ಮನುಷ್ಯ, ಹಸು, ಪ್ರಾಣಿ, ಬ್ರಾಹ್ಮಣ, ಕ್ಷತ್ರಿಯ ಕ್ಲಾಸಿಫಿಕೇಶನ್. ಅದು ಕಂಡಿದ್ದಲ್ಲ, ತೋಚಿದಲ್ಲಿ ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತದೆ, ಕ್ಲಾಸಿಫಿಕೇಶನ್ ಅಲ್ಲ ಅದು. ಅದಕ್ಕೆ ಚಿಕ್ಕ ಮಕ್ಕಳು ಕ್ಲಾಸ್ನಲ್ಲಿ ಏನು ಹೇಳ್ಕೊಡ್ತಾರೆ ಯಾವಾಗಲೂ ಕೂಡ, ಕ್ಲಾಸಿಫೈ ದಿ ಫಾಲೋ, ಈಗ ಗೊತ್ತಾಯ್ತಾ? ಯಾವುದು ಆಡಿದ ಬೇರೆ ಹಾಕ್ರಿ, ಸಿಮಿಲರ್ ಇಂದ ಒಂದು ಕಡೆ ಸೇರಿಸ್ರಿ, ಇದೆಲ್ಲ ಯಾತಕ್ಕೆ, ಇದು ಟ್ರೈನ್ ಅಪ್ ಮಾಡೋಕ್ಕೋಸ್ಕರ. ಅದನ್ನೆಲ್ಲ ಆಚಾರ್ಯರು ಅವರ ಲೋಯರ್ ಲೆವೆಲ್ ಅನ್ನ ಹೇಳ್ಕೊಟ್ರೆ, ಇವತ್ತು ಹೈಯರ್ ಲೆವೆಲೇ ಕಳ್ಕೊಂಡ್ಬಿಟ್ರಿ ಬೇರೆಯವ್ರು ಕೂಡ. ಅದಕ್ಕೆ ಪ್ರತ್ಯೇಕ ಅಂತ ಹೇಳಬೇಡಿ ಅದನ್ನು. ಮೊದಲು ಅರ್ಥಾಪತ್ತಿ ಅಂದರೆ ಏನು ಅಂತ ಗೊತ್ತಾದರೆ ಎಲ್ಲಿ ಅಂತರ್ಭಾವ ಮಾಡಬೇಕು ಗೊತ್ತಾಗುತ್ತೆ. ಅರೂಪ ಪದ್ಯಮಾನ ಪ್ರಮಿತಿ ಅರ್ಥಾಪತ್ತಿ. ಅದಕ್ಕೆ ಪ್ರಮಾಣ ಪದ್ಧತಿ ಹೇಳ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅನುಪಪದ್ಯಮಾನ ಅರ್ಥದರ್ಶನ ತದುಪಪಾದಕೆ ಬುದ್ಧಿ ಅರ್ಥಾಪತ್ತಿ. ಜಾಸ್ತಿ ಹೇಳ್ತಾರೆ ವಿಷ್ಣುದತ್ತರಿಂದ ಹೇಳ್ಬೇಕಾದ್ರೆ ಆಚಾರ್ಯರು ಅರ್ಥತಃ ಪ್ರಾಪ್ತಿ ಎಂದು ಬರೀತಾರೆ. ಎಲ್ಲದಕ್ಕೆ ಅರ್ಥ ಒಂದೇನೆ. ಅನುಪಪದ್ಯಮಾನ ಪ್ರಮಿತಿ ಅರ್ಥಾಪತ್ತಿ. ಅನುಪಪದ್ಯಮಾನ ಪ್ರಮಿತಿ. ಅವನು ಏನಿದ್ದಾನೀಗ, ಪೀನ ತಪ್ಪುವಾಗಿದ್ದಾನೆ. ಅಷ್ಟಾಗಿದ್ರೆ ಯೋಚನೆ ಇರಲಿಲ್ಲ, ಆದರೆ ಹಗಲೂಟ ಮಾಡೋದಿಲ್ಲ ಇದೆ. ಎರಡು ಕೂಡ ಏನಾಗಿದೆ ಈಗ, ಎರಡು ಇದೆ. ಅದೆರಡು ಒಪ್ಪಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ಅದಕ್ಕೆ ಅನುಪಪದ್ಯಮಾನ ವಿಥೌಟ್ ದಟ್ ಅವ್ರು ಒಪ್ಪಕ್ಕೆ ಸಾಧ್ಯ. ರಾತ್ರಿ ಊಟ ಮಾಡ್ತಾನೆ ಅಂತ ಹೇಳದೆ ಹೋದ್ರೆ ಏನಾಗತ್ತಾಗ, ಅವನು ದಪ್ಪ ಇರೋದು ಪ್ರೂವ್ ಆಗೋ ಚಾನ್ಸಸ್ಸೇ ಇಲ್ಲ. ಅದಕ್ಕೋಸ್ಕರ ಅನುಪಪದ್ಯಮಾನ ವಿಥೌಟ್ ದಟ್ ಏನಾಗೋದಿಲ್ಲ, ಇದು ಪ್ರೂವ್ ಆಗಲಿಕ್ಕೆ ಬರೋದಿಲ್ಲ. ಅದರಿಂದ ಏನೋ ಒಪ್ಪಲೇಬೇಕು ಅಂತ ಅರ್ಥ. ಸಾ ದ್ವಿವಿಧ, ಅದು ಎರಡು ವಿಧ. ಶ್ರುತ ಅರ್ಥಾಪತ್ತಿ ದುಷ್ಟಾರ್ಥಾಪತ್ತಿಶ್ಚೇತಿ. ಮತ್ತೆ ಅದರಲ್ಲಿ ಎರಡು ವಿಧ, ಶ್ರುತ ಅರ್ಥಾಪತ್ತಿ ದುಷ್ಟಾರ್ಥಾಪತ್ತಿ ಅಂತೇಳಿ. ಶ್ರುತ ಅರ್ಥಾಪತ್ತಿ ಅಂದ್ರೇನು, ಕೇಳಿದ ವಿಷಯದ ಬಗ್ಗೆ ಇಂಪ್ಲೈ ಮಾಡಿಕೊಂಡ್ರೆ ಏನದು ಶ್ರುತ, ಕಂಡಿದ್ರ ಬಗ್ಗೆ ಮಾಡಿಕೊಂಡ್ರೆ ಏನದು ದುಷ್ಟ ಅಷ್ಟೇ. ತತ್ರ ಆದ್ಯಾಯಥ ಜೀವನ್ ಚೈತ್ರೋ ಗೃಹೇ ನಾಸ್ತಿ. ಜೀವನ್ ಚೈತ್ರೋ ಗೃಹೇ ನಾಸ್ತಿ. ಮನೆ ಅಥವಾ ಮನೆ ಹೊರಟ ಈಗ ಇದ್ದಾರ ಅಂತ ಕೇಳಿದ, ಇಲ್ಲ ಅಂತ ಹೇಳಿದ, ಗೊತ್ತಾಯ್ತಾ? ಇಲ್ಲ ಅಂತ ಹೇಳಿದ. ಎಲ್ಲಿ ಇದ್ದಾರೆ, ಇದ್ದಾರೆ, ಬದುಕಿದ್ದಾರ ಇಲ್ಲ ಅಂತ ಪ್ರಶ್ನೆ ಬಂತು. ಬದುಕಿದ್ದಾರೆ, ಮನೆಯಲ್ಲಿ ಇಲ್ಲ. ಜೀವನ್ ಚೈತ್ರ, ಜೀವನ್ ಅಂದ್ರೇನು, ಬರೀ ಇಲ್ಲ ಅಂದ್ರೆ ಭೂಲೋಕದಲ್ಲೇ ಇಲ್ಲದೆ ಇರಬಹುದು ಅವನು. ಆದರೆ ಜೀವನ್ ಬದುಕಿರ್ತಕ್ಕಂಥ ಚೈತ್ರ, ಮೈತ್ರ, ದೇವದತ್ತ, ಯಜ್ಞದತ್ತ ಇವೆಲ್ಲ ಏನಿವು, ನಮ್ಮ ಇಂಗ್ಲೀಷ್ ಎಕ್ಸ್ ವೈ ಜೆಡ್ ಎ ಬಿ ಸಿ ಡಿ ಅಂತೀವಲ್ಲ ಹಾಗೆ. ಅವನು ಮನೆಯಲ್ಲಿ ಬದುಕಿದ್ದಾನೆ, ಮನೆಯಲ್ಲಿಲ್ಲ ಅಂದ್ರೆ ಏನರ್ಥ, ಹೊರಗೆಲ್ಲ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಶ್ರುತವತೋ ಜೀವತೋ ಗೃಹಾಭಾವ ಪ್ರಮಿತಿ, ಮನೆಯಲ್ಲಿಲ್ಲ ಅಂತ ಗೊತ್ತಾಯಿತು. ಆದರೆ ಹೊರಗೆಲ್ಲೋ ಇದ್ದಾನೆ ಅಂತ ಗ್ಯಾರಂಟಿ ಆಯ್ತು. ಅದ್ರಿ ದ್ವಿತೀಯ ಯಥಾ, ಎರಡನೇದು, ಜೀವತೋ ಗೃಹಾಭಾವಂ ದುಷ್ಟವತಃ ತತ್ ಪ್ರಮಿತಿ ರೀತಿ. ಜೀವತೋ ಗೃಹಾಭಾವಂ ದುಷ್ಟವತಃ, ಬದುಕಿದ್ದಾನೆ ಮನೆಯಲ್ಲಿಲ್ಲ ಅಂದಮೇಲೆ ಎಲ್ಲಿಗೆ ಎಂಡಾಗಬೇಕದು, ಬೇರೆ ಕಡೆ ಇರ್ಬೋದು. ಇಷ್ಟು ಶ್ರವಣ, ಅದು ದರ್ಶನ. ಇಷ್ಟು ಶ್ರವಣ ಮೇಲೆ ದರ್ಶನ. ಅದೇ ರೀತಿ ತಥಾ ಬಹಿರ್ಭಾವ ಪ್ರಮಾ ಭವತಿ ಇತಿ ಸಾ ಅನುಮಾನೇ ಅಂತರ್ಭವತಿ. ಹೊಟ್ಟಿನ ಮೇಲೆ ಬದುಕಿದ್ದಾನೆ ಮತ್ತು ಮನೆಯಲ್ಲಿ ಇಲ್ಲ ಅನ್ನೋದು ಹೊರಗಿದ್ದಾನೆ ಅಂತ ಪ್ರೂವ್ ಮಾಡೋದ್ರಿಂದ ಯಾವುದಕ್ಕೆ ಸೇರ್ಕೊಳ್ತಿದ್ದು ಅನುಮಾನ. ವ್ಯಾಪ್ತಿ ಇದೆ, ಇಲ್ಲವರು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕಡೆ ಇರಲೇಬೇಕಲ್ಲ ಅವನು, ಇದು ವ್ಯಾಪ್ತಿ. ಇದು ಬದುಕಿದ ಮೇಲೆ ಎಲ್ಲರ ಕಡೆ ಇರಲೇಬೇಕು ಅಂದಮೇಲೆ ಅದು ಯುಕ್ತಿ. ಅದು ಅನುಮಾನದ ಬೇಸಿಕ್ ಫಾರಂ ಏನು, ಅದಕ್ಕೆ ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಇದ್ದು ಬಿಟ್ಟರೆ ಅನುಮಾನ ಆಗಿಬಿಡುತ್ತೆ. ವ್ಯಾಪ್ತಿ ಇದೆ ಇದಕ್ಕೆ. ಬದುಕಿರೋ ಮನುಷ್ಯ ಒಳಗಿಲ್ಲ ಅಂದಮೇಲೆ ಹೊರಗಿರಲೇಬೇಕು. ವ್ಯಾಪ್ತಿ ಆದ್ದರಿಂದ ಬೆಂಕಿ ಇದ್ದು ಧೂಮ ಇದ್ದ ಮೇಲೆ ಬೆಂಕಿ ಇರಲೇಬೇಕು ಅಂಬುದು ಹೇಗೆ ಖಚಿತವಾದ ಇನ್ಫರೆನ್ಸು, ಅದೇ ರೀತಿ ಇದು ಕೂಡ ಅದೇ ಫಾರಂ ಇರೋದ್ರಿಂದ ಅನುಮಾನ ಅಂತಲೇ ಕರೀಬೇಕು. ಇವತ್ತು ಬಹಿರಸ್ತಿ ಅನುಮಾನ ಪ್ರತ್ಯಕ್ಷದಲ್ಲಿ ವೆರೈಟಿ ಇಲ್ವೇನು ಇವತ್ತು? ಇವತ್ತು ಗ್ಲಾಸಿಫೈ ಮಾಡಬೇಕು. ಕಣ್ಣು ಪ್ರತ್ಯಕ್ಷ, ಕಿವಿ ಪ್ರತ್ಯಕ್ಷ, ಅದು ಬೇರೆ ಬೇರೆ ಮಾಡ್ತೀವಿ ನಾವೀಗ. ಪ್ರತ್ಯಕ್ಷದಲ್ಲಿ ವಿಧ ಅಂತ ಹೇಳ್ತೇವೆ, ಪ್ರತ್ಯಕ್ಷ ಕಣ್ಣು, ಅದು ಆಮೇಲೆ ಬೇರೆ ಮಾಡೋದು, ಕಿವಿ ಶಬ್ದ ಮೂಗು ಬಾಯಿ ಎತ್ತು ಮಾಡಿಬಿಟ್ಟು ಏನಾಗುತ್ತಾಗ, ಪ್ರತ್ಯಕ್ಷದ ವೆರೈಟಿ ಅಂತ ಹೇಳ್ಬೇಕಂತ. ಅನುಮಾನದ ವೆರೈಟಿ ಪ್ರತ್ಯರ್ಥ ವೆರೈಟಿ ಒಪ್ಕೊಂಡಿದ್ದೀವಿ ನಾವು ಈಗ ಅವ್ರ ಮನದಲ್ಲಿ ವೆರೈಟಿ ಒಪ್ಕೊಂಡಿವಿ ಅಷ್ಟೇ. ಹೌದು, ಯಾವುದೇ ಉದಾಹರಣೆ ಹೇಳಿ, ಯಾವ್ದು ಬೇಸಾಯ್ತು ಈಗ ಎರಡಿಗೆ, ಒಂದು ಜೀವ ಬದುಕಿದ್ದಾನೆ, ಇದೇನಿದು ಬದುಕಿದ್ದಾನೆ ಎಂಬುದೇನದು ಅನ್ನೋ ಶ್ರವಣ. ಅವ್ರಿಗೆ ಬದುಕಿರೋದು ಕಂಡಿಲ್ಲ ನಮಗೆ, ಅವ್ರು ಹೇಳ್ತಾರೆ ಬದುಕಿದ್ದಾರೆ, ಗೊತ್ತಾಯ್ತಾ, ಅದು ಶ್ರವಣ. ಅದು ಆಮೇಲೆ ಮನೆಯಲ್ಲಿ ಇಲ್ಲ, ಅದೇನದು ತರಿಸ್ ಮನೆಯಲ್ಲಿಲ್ಲ, ಕಾಣ್ತಾ ಇಲ್ಲ ಈಗ, ಅದು ಪ್ರತ್ಯಕ್ಷ. ಇದು ಅನುಮಾನ ಆಗಮ, ಇದು ಪ್ರತ್ಯಕ್ಷ. ಅದ್ರ ಮೇಲೆ ಬೇಸಾಯ್ತು ಈಗ. ಹಾಗಿದ್ರೆ ಎರಡು ಸರಿ ಹೋಗ್ಬೇಕಾದ್ರೆ ಏನಾಗ್ಬೇಕೀಗ, ಹೊರಗಿರ್ಲೇಬೇಕು ಅವನು. ಅದೇನಾಯ್ತು, ಅದು ಅನುಮಾನ ಅಷ್ಟೇ. ಆದ್ದರಿಂದ ಯೋಚನೆ ಇಲ್ಲ ಯಾವುದೇ ಒಂದು ಇದಕ್ಕೆ. ಒಬ್ಬ ಅನುಮಾನ ಅಂತ ಬಂದ ತಕ್ಷಣ ಏನಾಗಿರ್ಬೇಕು, ಅದಕ್ಕೊಂದು ಬೇಸ್ ಬೇಕೇ ಬೇಕು. ಆ ಬೇಸ್ ಏನಾಗಿರ್ಬೇಕು, ಭೌತಿಕ ವಿಚಾರವಾಗಿದ್ರೆ ಪ್ರತ್ಯಕ್ಷ, ಅತೀಂದ್ರಿಯ ವಿಷಯವಾಗಿದ್ರೆ ಆಗಮ ಅಷ್ಟೇ. ಇನ್ನು ಕಾಣ ವಿಷಯವಾಗಿದ್ರೆ ಪ್ರತ್ಯಕ್ಷ, ಕಾಣದೇ ಇರೋ ವಿಷಯ ಬದುಕಿದ್ದಾವ ನಮ್ಗೆ ಗೊತ್ತಿಲ್ಲ, ಹೇಳಿದ ಮಾತು ಕೇಳಿ ಗೊತ್ತಾಗ್ತಿದೆ ಅಷ್ಟೇ. ಆದ್ದರಿಂದ ಅದು ಆಗಮ, ಅಲೌಕಿಕ ಆಗಮ ಅಷ್ಟೇ. ಜೀವನವತ್ತೇ ಸತಿ ನೋಡಿ ಹೇಗೆ ಮಾಡಿದ, ಜೀವ ವಿಮತೋ ಬಹಿರಸ್ತಿ ಅನುಮಾನ ಅಂತ ಹೇಳಿದ್ರಲ್ಲ, ಫಾರಂ ಕೊಡಿ ಅಂದರೆ ವಿಮತೋ ವನ್ಹಿ ಪರ್ವತಃ ವನ್ಹಿಮಾನ್ ಧೂಮವತ್ವಾತ್ ಅಂತ ಹೇಗೆ ಹೇಳುತ್ತೇವೋ, ವಿಮತೋ ದೇವದತ್ತ ಬಹಿರಸ್ತಿ ಜೀವನವತ್ವೇ ಸತಿ ಗೃಹೇ ಅಸತ್ವಾತ್, ಜೀವನವತ್ವೇ ಸತಿ ಗೃಹೇ ಅಸತ್ವಾತ್. ಹೇತು ಬಂತಲ್ಲ ಫಾರಂ ಧೂಮಾತ್ ಅಂತ ಹೇಳಿದಾಗ, ಜೀವನವತ್ವೇ ಸತಿ ಗೃಹೇ ಅಸತ್ವಾತ್, ಜೀವನವೂ ಇದೆ ಮನೆಯಲ್ಲೂ ಇಲ್ಲ ಅಂದಮೇಲೆ ಯಥಾಹ ನಾನೇ ಆಗೋ ಹಾಗೆ. ಇವತ್ತು ನಿಮ್ಮ ಮನೆ, ಇವನ್ ಮನೆಯಿಂದ ಹೊರಗೆ ಬಂದಾನೆ ಕೇಳ್ತಿರೋದು, ನಿಮ್ಮ ಮನೆಯಲ್ಲಿ ಇದ್ದಾರಂತ ಕೇಳಿ ಮನೆಯಿಂದ ಹೊರಗೆ ಬಂದಿದ್ದಾನೆ. ಅವನೀಗ ತಾನು ಮನೆಯಲ್ಲಿಲ್ಲ, ತಾನು ಬದುಕಿದ್ದಾನೆ, ಹೇಗೆ ಹೊರಗಿದ್ದಾನೋ ಅದೇ ರೀತಿ ಅವನು ಆಗಿದ್ದಾನೆ ಅಷ್ಟೇ. ಆ ದೃಷ್ಟಿಯಿಂದ ನಮ್ಮ ತಂದೆ ದೃಷ್ಟಾಂತ ಇಲ್ಲಿ. ಸಾದೃಶ್ಯ ಪ್ರಭಾ ಸಾಧನಂ ಉಪಮಾನಂ, ಉಪಮಾನ ಅಲಂಕಾರದಲ್ಲಿ ಉಪಮಾ ಬೇರೆ, ಉಪಮಾಲಂಕಾರ ಚಂದ್ರನಂತೆ ಮುಖ ಅಂದು ಬಿಡ್ತಾರೆ, ಅವೆಲ್ಲ ಸಿಂಹದಂತೆ ಒಟ್ಟು ಅಂತಾರೆ, ಇವೆಲ್ಲ ಏನವು ಅಲಂಕಾರ. ಇದು ಅಲಂಕಾರ ಅಲ್ಲ, ಪ್ರಮಾಣ ಇದು. ಇದು ಉಪಮಾನ, ಉಪಮಾನ ಅಂದ್ರೆ ಉಪಮಾನ ಅಂದ್ರೆ ಒಂದೇ ಇದು. ಸಾದೃಶ್ಯ ಪ್ರಮಾ ಸಾಧನಂ ಉಪಮಾನಂ, ಸಾದೃಶ್ಯ ಪ್ರಮಾ ಸಾಧನಂ ಉಪಮಾನಂ. ಸಾದೃಶ್ಯದ ತಿಳುವಳಿಕೆ ತಂದುಕೊಡ್ತಕ್ಕಂಥ ಪ್ರಮಾಣಕ್ಕೆ ಏನಂತ ಕರಿಬೇಕು, ಉಪಮಾನ ಅಂತ ಇವ್ರು ಕರೆಯೋದು. ಸಾದೃಶ್ಯದ ತಿಳುವಳಿಕೆಯನ್ನ ತಂದುಕೊಡ್ತಕ್ಕಂಥ ಪ್ರಮಾಣ ಉಪಮಾನ. ತತ್ರಿವಿಧಂ, ಅದು ಮತ್ತೆ ಮೂರು ವಿಧ. ಇಲ್ಲಿ ಸಮಾಷೆ ಅಂದರೆ ಇಲ್ಲಿ ವೆರೈಟಿ ಮಾಡ್ತಾರೆ, ಅದೇ ವೆರೈಟಿ ಅಲ್ಲಿ ಮಾಡಿದ್ರೆ ಆಗೋಯ್ತು, ಹೌದಲ್ಲ. ಉಪಮಾನದಲ್ಲಿ ಮತ್ತೆ ವೆರೈಟಿ ಮಾಡೋದಕ್ಕೆ, ಅನುಮಾನದಲ್ಲಿ ವೆರೈಟಿ ಮಾಡಿಕೊಟ್ರೆ ಸಿಂಪಲ್ ಆಗುತ್ತೆ, ಜಾಸ್ತಿ ಮಾಡೋಕ್ಕೆ ಕಾರಣ ಇಲ್ಲ. ಆ ಹೇಳ್ತಾ ಎಲ್ಲ ಹೇಳ್ತಾರೆ ಈಗ, ಈ ಬೆಳೆ ಹೇಳ್ತಾರೆ ಈಗ. ಮೂರನೇ ಕ್ಲಾಸಿಫೈ ಮಾಡಿ ಒಂದೂರಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಮೂರು ವಿಧ ಉಪಮಾನ. ಗೃಹ್ಯಮಾಣೇ ಸ್ಪರ್ಯಮಾಣ ಪ್ರತಿಯೋಗಿಕ ಸಾದೃಶ್ಯ ಪ್ರಮಾ ಸಾಧನಂ ಯಥಾ, ಗೃಹ್ಯಮಾಣೇ ಸ್ಪರ್ಯಮಾಣ ಪ್ರತಿಯೋಗಿಕ ಸಾದೃಶ್ಯ ಪ್ರಮಾ ಸಾಧನಂ. ಗೃಹ್ಯಮಾಣೇ ಒಂದು ವಸ್ತುವನ್ನು ಕಂಡ, ಅದರಲ್ಲಿ ಏನು ಮಾಡಿದ, ಸ್ಪರ್ಯಮಾಣ ಪ್ರತಿಯೋಗಿಕ ಸಾದೃಶ್ಯ ಪ್ರಮಾ ಸಾಧನಂ, ನೆನಪು ಮಾಡಿಕೊಂಡ. ಒಂದು ವಸ್ತು ನೋಡಿದ್ದು ಒಂದು ವಸ್ತು, ಜ್ಞಾಪಕ ಆಗಿದ್ದೊಂದು ವಸ್ತು, ಜ್ಞಾಪಕ ಆದ ವಸ್ತುವಿನ ಸಾದೃಶ್ಯ ಇದರಲ್ಲಿ ಕಂಡ, ಅದಕ್ಕೇನಂತಾರೆ ಉಪಮಾನ ಅಂತಾರೆ. ಅದು ಹೇಗೆ ಅಂದರೆ, ಯಥಾ ಗಾಂ ದೃಷ್ಟ್ವಾ, ಒಂದು ಹಸುವನ್ನು ಕಂಡ, ವನಂ ಗತಸ್ಯ, ಹಸು ನೋಡಿದ ಕಾಡಿಗೆ ಹೋದ. ಗೃಹ್ಯಮಾಣ ಗವಯೇ, ಒಂದು ಕಾಡು ಹಸು ಕಾಣಿಸ್ತೇನೆ, ಈ ಹಸು ನೋಡಿ ಕಾಡಿಗೆ ಹೋದ, ಅಲ್ಲಿ ಹಸು ಕಾಣಿಸ್ತು ತಕ್ಷ ಅಂದ್ಕೊಂಡ. ಸ್ಪರ್ಯಮಾಣ ಗೋ ಸಾದೃಶ್ಯ, ತಾನು ಕಂಡ ಗೋವಿನ ಸ್ಮರಣೆ ಮಾಡಿಕೊಂಡ, ಇದು ಕಾಣ್ತಿರೋ ಗೋ, ಅದು ಕಂಡ ಗೋವು, ಗೋ ಸದೃಶೋ ಎಂ ಗವಯ, ತೀರ್ಮಾನ ಮಾಡಿಕೊಂಡ, ಓ ಇದು ಹೇಗಿದೆ, ಗೋವಿದ್ದಾಗಿದೆ ಎಲ್ಲ ಅಂದ್ಕೊಂಡ. ಗೊತ್ತಾಯ್ತಾ, ಇದಕ್ಕೇನಂತಾರೆ ಉಪಮಾನ. ಒಂದು ವೆರೈಟಿ ಉಪಮಾನ ಇದು, ಇನ್ನೊಂದು ವೆರೈಟಿ ಇದೆ. ಈಗ ಎಷ್ಟೋ ದಿನ ಹೇಳ್ಬೇಕಾದ್ರೆ ಹಾಗೇನೆ, ಯಾವುದೋ ಪದಾರ್ಥ ಒಮ್ಮನಿದ್ದು ಹೇಗಂತಾರೆ, ನೋಡಿ ಅಲ್ಲಪ್ಪ ಆಗಿರುತ್ತೆ ನೋಡು ಅಂತಾರೆ, ತಕ್ಷಣ ಹೋಗ್ತಾರೆ. ಒಂದು ವಸ್ತು ತೋರಿಸಿದ ಮೇಲೆ ಆಗಿರುತ್ತೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಅದೇ ಉಪಮಾನ. ಗೃಹ್ಯಮಾಣ ಪ್ರತಿಯೋಗಿಕ ಸ್ಪರ್ಯಮಾಣಗತ ಸಾದೃಶ್ಯ ಪ್ರಮಾ ಸಾಧನಂ, ಸ್ಪರ್ಯಮಾಣ ಪ್ರತಿಯೋಗಿಕ ಗೃಹ್ಯಮಾಣಗತ ಸಾದೃಶ್ಯ ಜ್ಞಾನಂ ಯಥಾ. ಇನ್ನೊಂದು ಗೃಹ್ಯಮಾಣ ಪ್ರತಿ, ಸಾದೃಶ್ಯ ಅಂದ್ರೆ ಏನು, ಸಿಮಿಲ್ಯಾರಿಟಿ ಅಷ್ಟೇ. ಯಾವ್ದು ಯಾವ್ದು ಲಕ್ಷಣ, ಒಂದು ವ್ಯತ್ಯಾಸ ಇದೆ. ಈಗ ಎಮ್ಮೆಗೂ ಕಾಡೆಮ್ಮೆಗೂ ಏನಿದೆ, ಏನಿದೆ ಸಾದೃಶ್ಯ ಇದ್ದೇ ಇದೆ, ಹೊತ್ತಾನೆ. ಬಟ್ ಎರಡು ಒಂದೇ ಅಲ್ಲ, ಎರಡು ಒಂದೇ ಆಗಿದ್ರೆ ಕಾಡೆಮ್ಮೆ ಅಂತ ಕರಿತಿರ್ಲಿಲ್ಲ, ಹೊತ್ತಾನೆ. ಕಾಡೆಮ್ಮೆ ಅಂತ ಕರಿತಿರ್ಲಿಲ್ಲ, ಆದ್ರಿಂದ ಸಾದೃಶ್ಯನೂ ಇದೆ ಪ್ಲಸ್ ವ್ಯತ್ಯಾಸ ಇದೆ. ಎಲ್ಲ ಮನುಷ್ಯರಲ್ಲೂ ಕೂಡ ಸಾದೃಶ್ಯ ಇದೆ, ಮನುಷ್ಯ ಎಲ್ಲ ಒಂದಾಗಿದ್ರೆ ಆ ರೀತಿ ಸಾದೃಶ್ಯ ಇರೋದು ಬೇರೆ, ವಸ್ತು ಒಂದಾಗೋದೇ. ಉಪಮಾನ ಯಾತಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ, ಒಂದು ವಸ್ತು ನೋಡಿಲ್ಲ, ನೋಡಿರೋ ನೋಡದೇ ಇರೋ ವಸ್ತುವನ್ನು ಇವನು ತಿಳಿಸ್ಬೇಕಾಗಿದೆ. ಈಗ ಅದಕ್ಕೇನು ಮಾಡ್ತಾನೆ, ಕಂಡ ವಸ್ತುವನ್ನು ಹೇಳ್ತಾ, ನೋಡಿ ಇದು ನೋಡಿದೆಯಲ್ಲಪ್ಪ ಹೀಗಿದೆ ನೋಡು ಅಂತ ಹೇಳ್ತಾ, ಅರ್ಥ ಆಯ್ತಾ, ಇದು ನೋಡಿದೆಯಲ್ಲ ಅದು ಹೀಗಿದೆ. ಅವಾಗ ಏನಾಯ್ತು ಅಂದರೆ ಅರ್ಥ ಆಗಲಿ ಸರಿ ಆಯಿತು. ಇದು ಉಪಮಾನದ ಪರ್ಪಸ್ ಅವ್ರು ಹೇಳೋ ಪ್ರಕಾರ, ಗೊತ್ತಾಯ್ತಾ. ಎಲ್ಲ ಅಷ್ಟೇ ಇರಬೇಕು, ಎಲ್ಲ ಅವರೇ ಆಗಿಬಿಡುತ್ತೆ, ಎಲ್ಲ ಇದ್ಬಿಟ್ರೆ ಏನಾಗುತ್ತೆ, ಅದು ಇದೇ ಆಗಿಬಿಡುತ್ತೆ, ಹಸಿವಿರೇ ಆಗಿಬಿಡುತ್ತೆ. ಹೌದು ಹೌದು. ಈಗ ನೋಡಿ, ಗೃಹ್ಯಮಾಣ ಪ್ರತಿಯೋಗಿಕ ಸ್ಪರ್ಯಮಾಣಗತ ಸಾದೃಶ್ಯ ಪ್ರಮಾ ಸಾಧನಂ, ಗೃಹ್ಯಮಾಣದಲ್ಲಿರತಕ್ಕಂತಹ, ಗೊತ್ತಾಯ್ತಾ, ಪ್ರಮಾ ಅದು ಸ್ಪರ್ಯಮಾಣಗತವಾದಂಥ ಸಾದೃಶ್ಯ, ಗೃಹ್ಯಮಾಣ ಪ್ರತಿಯೋಗಿಕವಾದ ಸಾದೃಶ್ಯ, ಸ್ಪರ್ಯಮಾಣಗತವಾದ ಸಾದೃಶ್ಯ, ಗೃಹ್ಯಮಾಣ ಪ್ರತಿಯೋಗಿಕ. ಪ್ರತಿಯೋಗಿಕ ಅಂದ್ರೆ ಗೊತ್ತಿದೆ ಈಗಾಗಲೇನೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೇವೋ ಅದೇನೋ ಪ್ರತಿಯೋಗಿ ಅಷ್ಟೇ. ಅದಕ್ಕೆ ಸದೃಶ್ಯವಾದ ಅಲ್ಲಿ ಕಂಡಿದ್ದು ಗೃಹ್ಯಮಾಣ ವಸ್ತು ಗವಯ, ಅದರಲ್ಲಿ ಏನ್ ಮಾಡಿಕೊಂಡ, ಅದರ ತಕ್ಕಂಥ ಸಾದೃಶ್ಯವನ್ನು ತಿಳ್ಕೊಂಡ, ಆ ಜ್ಞಾನದಿಂದ ಈ ಜ್ಞಾನ ಪಡ್ಕೊಂಡ. ಸ್ಮರ್ಯಮಾಣ ಪ್ರತಿಯೋಗಿ ಗೃಹ್ಯಮಾಣಗತ ಸಾದೃಶ್ಯ ಜ್ಞಾನಂ, ಅದರಿಂದ ಸ್ಮರ್ಯಮಾಣಗತವಾದ ವಸ್ತುವಿನ ಸಾದೃಶ್ಯ. ಸ್ಮರ್ಯಮಾಣ ವಸ್ತುವಿನಲ್ಲಿ ಒಂದು ಸಾದೃಶ್ಯ ಇತ್ತು, ಅದೇನದು ಸ್ಮರ್ಯಮಾಣ ಗತ ಸಾದೃಶ್ಯ. ಆಮೇಲೆ ಎದುರಿ ಕಂಡ, ಅದು ಗೃಹ್ಯಮಾಣ, ಅದು ಸ್ಮರಣೆ ಮಾಡಿಕೊಳ್ಳೋದು ಸ್ಮರ್ಯಮಾಣ, ಎದುರಿ ಕಾಣೋದು ಗೃಹ್ಯಮಾಣ, ಸ್ಮರ್ಯಮಾಣದಲ್ಲಿರೋದು ಸ್ಮರ್ಯಮಾಣಗತ, ಸ್ಮರ್ಯಮಾಣಗತ ಸಾದೃಶ್ಯ, ಇದು ಗೃಹ್ಯಮಾಣಗತ ಸಾದೃಶ್ಯ. ಸ್ಮರ್ಯಮಾಣಗತವಾದ ಸಾದೃಶ್ಯವನ್ನು ಗೃಹ್ಯಮಾಣಗತ ಸಾದೃಶ್ಯದೊಂದಿಗೆ ಮ್ಯಾಚ್ ಮಾಡಿದಾಗ, ಓ ಎರಡು ಒಂದೇ ರೀತಿ ಇದೆ ಅಂತ ಅಂದ್ಕೊಂಡ. ಅದು ಎರಡು ವೆರೈಟಿ ಹೇಗೆ ಅಂದರೆ, ಯಥಾ ಗಾಮನುಭೂಯ ವರಂ ಗತಸ್ಯ ಗವಯೇ ಗೋ ಸಾದೃಶ್ಯ ಜ್ಞಾನಂ ಸ್ಮರ್ಯಮಾಣೇ ಗವಿ ಗೃಹ್ಯಮಾಣ ಗವಯ ಪ್ರತಿಯೋಗಿ ಸಾದೃಶ್ಯ ಪ್ರಭಾ ಸಾಧನಂ ಗೋ ಸದೃಶೋಯಂ ಗವಯ ತಸ್ಮಾತ್ ಗವಯ ಸದೃಶೋಸೌ ಗೋಹು ಇತಿ. ಮಲ್ಲಿಗದಕ್ಕೆ ಏನು ವ್ಯತ್ಯಾಸ ಅಂದರೆ, ಗೋ ಸದೃಶೋಯಂ ಗವಯ ಅಷ್ಟೇ ತಿಳ್ಕೊಂಡ, ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ. ಹೌದು, ಬದಲು ಗೋನ್ ಕಂಡಿದ್ದ. ಸಾಮಾನ್ಯವಾಗಿ ಗೋ ಕಾಣೋ ಚಾನ್ಸ್ ಜಾಸ್ತಿನೋ ಗವಯ ಕಾಣೋ ಚಾನ್ಸ್ ಜಾಸ್ತಿನೋ? ಯಾಕೆ, ನಾವಿರೋದಿಲ್ಲಿ ಭೂಮಿ ಗ್ರಾಮದೊಳಗೆ, ಗ್ರಾಮದಲ್ಲಿ ಏನಿರುತ್ತೆ, ಗೋ ಇರುತ್ತೆ. ಅದನ್ನು ಕಂಡ, ಕಾಡಿಗೆ ಹೋದ, ಅಲ್ಲಿ ಅದನ್ನು ಸ್ಥಾನ ಅದನ್ನು ಕಂಡ. ಅವ ಓ, ನಾನು ಕಂಡ ಗೋವಿನಂತೆ ಈ ಗವಯ ಇದೆ, ದೇರ್ಫೋರ್ ಇದು ಗೋವಿನಂತಹ ಪ್ರಾಣಿ ಅಷ್ಟೇ ತೀರ್ಮಾನ ಮಾಡಿಕೊಂಡಿದ್ದೇನೋ, ಗೋವಿನಂತಹ ಪ್ರಾಣಿ. ಅದೇ ರೀತಿಯಲ್ಲಿ ಎರಡು ಮಾಡಿಕೊಂಡ, ಈಗ ಗೋ ಸದೃಶೋಯಂ ಗವಯ ತಸ್ಮಾತ್ ಗವಯ ಸದೃಶೋಶೌ ಗೋವು. ಈ ಗವಯ ಗೋಸಂತೆ ಇರೋದ್ರಿಂದ ಗೋ ಗವಯದಂತೆ ಇದೆ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಎರಡನೇ ವೆರೈಟಿ ಅನುಮಾನ, ಉಪಮಾನ. ಮೊದಲೇ ವೆರೈಟಿ ಅದಂತೆ, ಬರೀ ಗೋ ಗವಯ ತಿಳ್ಕೊಂಡ ಮೊದಲೇ ವೆರೈಟಿ, ಗೋ ಗವಯ ಎರಡೂ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡ ಎರಡನೇ ವೆರೈಟಿ. ನಿರ್ದೋಷಂ ವಾಕ್ಯಂ ಸಾದೃಶ್ಯ ಪ್ರಮಾ ಸಾಧನಂ ಯಥಾ ಯಥಾ ಗೌಹು ಗವಯಸ್ ತಥಾ ಇತಿ. ಮೂರನೇ ವೆರೈಟಿ ಏನು ಅಂದರೆ, ಯಥಾ ಗೌಹು ಗವಯಸ್ ಕಂಡಿದ್ದಲ್ಲ ಇದು, ಯಾರೇ ಹೇಳಿಬಿಟ್ರು ಗವಯ ಬೇಕೇನಪ್ಪ ಗೋ ಇದ್ದಾಗಿರುತ್ತೆ ಅಂತ, ಇದರಿಂದ ಜ್ಞಾನ ಬಂತು. ಇದು ಮೂರನೇ ವೆರೈಟಿ ಅಂತಿದ್ದು, ಮೂರು ವೆರೈಟಿ ಮಾಡಿಕೊಂಡ. ಆ್ಯಕ್ಚುಲಿ ಏನಿವೆಲ್ಲ, ಆ್ಯಕ್ಚುಲಿ ಒಂದೇ ಇದು, ಒಂದನ್ನೇ ಬೇರೆ ಫಾರ್ಮನ್ನು ಹೇಳ್ತಿದ್ದಾನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಅದು ಕಂಡಿದ್ದರಿಂದ ಬಂದ ಜ್ಞಾನ, ಕೇಳಿದ್ರಿಂದ ಬಂದ ಜ್ಞಾನ ಅಷ್ಟೇ. ಕಂಡಿದ್ದರಿಂದ ಬಂತು, ಕೇಳಿದ್ರಿಂದ ಬಂತು. ಈ ರೀತಿ ಒಂದೊಂದೇ ಮಾಡ್ತಾ ಹೋಗಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಒಂದೊಂದೇ ಪ್ಯಾಕ್ ಮಾಡ್ತಾ ಹೋದ್ರೆ ಪ್ಯಾಕಿಂಗ್ ಆಗೋದೇ ಇಲ್ಲ. ಡೇ ಪ್ರಕಾರ ಒಂದು ಪ್ಯಾಕ್ ಮಾಡ್ದೆ, ಮತ್ತು ಇನ್ನೊಂದು ಪ್ಯಾಕ್ ಮಾಡ್ದೆ, ಅದು ಪ್ಯಾಕಿಂಗ್ ಇನ್ನೊಂದರಲ್ಲಿ ಇಟ್ಟ, ಮತ್ತೆ ಈಗ ಮಾಡ್ತಾ ಹೋದ್ರೆ ಬರೀ ಇನ್ಫೈನೈಟ್ ಆಗೋಗ್ಬಿಡುತ್ತೆ. ಅದು ಪ್ಯಾಕಿಂಗ್ ಅಂತ ಕರೆಯೋದಿಲ್ಲ ಅದನ್ನು. ಏನು ಮಾಡಬೇಕು, ಯಾವಾಗಲೂ ಕೂಡ ಪ್ಯಾಕಿಂಗ್ನ ಕಾನ್ಸೆಪ್ಟ್ ಇರೋದು ಮಿನಿಮೈಸ್ ಮಾಡಬೇಕಂತ, ಕಾಂಪ್ಯಾಕ್ಟ್ ಆಗಬೇಕು. ಕಾಂಪ್ಯಾಕ್ಟ್ ಮಾಡ್ದೆ ಹೋದರೆ ಪ್ಯಾಕಿಂಗ್ ಅರ್ಥನೇ ಇಲ್ಲ. ಅನ್ನೆಸರಿ ಏನು ಮಾಡ್ತಿದ್ದಾರೆ, ಡೈಲ್ಯೂಟ್ ಮಾಡ್ತಾ ಹೋಗ್ತಿದ್ದಾರೆ. ನಿರ್ದೋಷ ವಾಕ್ಯಂ ಸಾದೃಶ್ಯ ಪ್ರಮಾ ಸಾಧನಂ ಯಥಾ ಗೌಹು ಗವಯಸ್ತಥಾ ತದೇತತ್ರಯಂ ಕ್ರಮೇಣ ಪ್ರತ್ಯಕ್ಷಾದ್ಯಂತರ್ಭೂತಂ. ಇದು ಆ್ಯಕ್ಚುಯಲಿ ಮೂಲತಃ ತಗೊಂಡ್ರೆ ಬೇಸಿಕಲಿ ಎಲ್ಲಿ ಬರುತ್ತಿದೋ, ಜ್ಞಾನ ಬಂದಿದ್ದೇನೋ ಗೋ ಸದೃಶ್ಯವಾದದ್ದು ಗೋ ಸಾದೃಶ್ಯ ಇರೋದ್ರಿಂದ ಇದು ಅದು ಅಂತ ಹೇಳಿದ್ರಿಂದ ಮೇನ್ಲಿ ಎಲ್ಲಿ ಬರೋದು ಆಚಾರ, ಅದಕ್ಕೆ ಏನು ಹೇಳಿಬಿಟ್ರೆ ಅದನ್ನು ಉಪಮಾ ಅಂತ, ಅನುಮಾ ಅಂತಲೇ ಹೇಳ್ಬಿಟ್ರು. ಅನುಮಾದ್ರೆ ಸೇರಿಬಿಡುತ್ತೆ. ಇನ್ನೂ ನೀವು ಕ್ಲಾಸ್ ಬೇರೆ ಬೇರೆ ಮಾಡ್ಕೋತೀಯಾ, ಬೇರೆ ಬೇರೆ ಸೇರಿಸ ಅಷ್ಟೇ. ಯಾಕೆ ವಿಮತ್ ಗೌಹು ಗವಯ ಸದೃಶ್ಯ, ಇದು ಯುಕ್ತಿ ಫಾರಂ ಇತ್ತಂದರೆ ಹೀಗಾಗುತ್ತೆ. ವಿಮತೋ ಗೌಹು ಗವಯ ಸದೃಶ್ಯ ಗವಯಗತ ಸಾದೃಶ್ಯ ಪ್ರತಿಯೋಗಿತ್ವ. ಗವಯಗತ ಸಾದೃಶ್ಯಕ್ಕೆ ಪ್ರತಿಯೋಗಿಯಾಗಿರೋದ್ರಿಂದ ಈ ಗೋ ಏನಾಗಿದೆ, ಗವಯ ಸದೃಶ್ಯವಾಗಿದೆ, ಅಥವಾ ಗವಯ ಏನಾಗಿದೆ, ಗೋ ಸದೃಶ್ಯವಾಗಿದೆ. ಯೋ ಯದ್ಗತ ಸಾದೃಶ್ಯ ಪ್ರತಿಯೋಗಿ ಸಹ ತತ್ ಸದೃಶ್ಯ ಯಥಾ ಯಮೋ ಯಮಾಂತರೇಣ ಇತಿ ಪ್ರಯೋಗ ಸಂಭವಾತ್. ಇಲ್ಲಿ ದೃಷ್ಟಾಂತ ಯಾವುದು ಅಂದರೆ, ಯೋ ಯದ್ಗತ ಸಾದೃಶ್ಯ ಪ್ರತಿಯೋಗಿ ಸಹ ತತ್ ಸದೃಶ್ಯ, ಯಾವನು ಯಾವುದರ ಸಾದೃಶ್ಯಕ್ಕೆ ತಕ್ಕಂತೆ ಇರ್ತಾನೋ ಅವನು ಅದಕ್ಕೆ ಸದೃಶ್ಯವಾಗಿರ್ತಾನೆ. ಹೇಗೆ, ಯಮೋ ಯಮಾಂತರೇಣ, ಇದು ಪದ್ಧತಿ ಕೆಲಸ. ಒಬ್ಬ ಯಮ ಇನ್ನೊಬ್ಬ ಯಮ ಇದ್ದ ಹಾಗೆ ಅಂತ. ಯಮ ಅಂದ್ರೆ ಅದಲ್ಲ, ಟ್ವಿನ್ ಅಂತ ಅರ್ಥ. ಇದು ಟ್ವಿನ್ನಲ್ಲಿ ಒಬ್ಬನು ಇನ್ನೊಬ್ಬ ಇನ್ನೊಬ್ಬ ಹೇಗಿರ್ತಾರೆ, ಇದೊಬ್ಬ ಇರ್ತದೆ. ಯಮ ಯಮ ಶಬ್ದಕ್ಕೆ ಟ್ವಿನ್ ಅಂತಾನು ಅರ್ಥ, ಯಮಳರು ಯಮ ಅಂತ ಕರೀತಾರೆ. ಅದು ಯಮೋ ಯಮಾಂತರೇಣ, ಇಬ್ಬರಲ್ಲಿ ಒಬ್ಬ ಟ್ವಿನ್ಸ್ ಅಲ್ಲಿ ಒಬ್ಬರನ್ನ ಕಂಡುಬಿಟ್ರೆ ಏನಾಯ್ತು, ಒಬ್ಬರು ಕಂಡ್ರೆ ಏನಾಗುತ್ತೆ ಅಲ್ಲಿಗೆ, ಇನ್ನೊಬ್ರು ಹೇಗಿದ್ದ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಅದೇ ರೀತಿ ಗೋ ಗವಯಗಳು ಹೇಗಿರುತ್ತೆ ಅಂತ ಕೇಳಿದ್ರೆ, ಟ್ವಿನ್ ಮನುಷ್ಯರಿದ್ದಾಗಿರ್ತಾರೆ, ಅದರಲ್ಲಿ ಏನು ಕಾಣುತ್ತೆ ಎದ್ದ ಎಷ್ಟು ಕ್ಲಿಯರ್ ಆಗಿ ಸಾದೃಶ್ಯ ಕಾಣುತ್ತೆ, ಅಷ್ಟೇ ಕಾನ್ಸೆಪ್ಟ್. ಅಕೃತ ಸಮಯ ಸಂಜ್ಞಾ ಸ್ಮರಣ ಸಹಾಯಂ ತತ್ಸಮಯ ಸತ್ ಸಮ ವಿವಾಹೃತ ವಾಕ್ಯಾರ್ಥ ಪ್ರತಿಭಿಜ್ಞಾ ಪ್ರತ್ಯಕ್ಷಂ ಉಪಮಾನಂ ಸಂಜ್ಞಾ ಸಂಜ್ಞೆ ಸಂಬಂಧ ಪ್ರಮಿತಿ ತತ್ಫಲಮಿತ್ಯನ್ನೇ. ಮತ್ತೆ ಅಲ್ಲಿ ಗಲಾಟೆ, ಉಪಮಾ ಡಿಫೈನ್ ಮಾಡಲಿಕ್ಕೇನೆ ಇನ್ನೊಂದು ಬೇರೆ ಇನ್ನೊಂದು ಇದ್ದಾನೆ, ಬೇರೆ ರೀತಿ ಡಿಫೈನ್ ಮಾಡ್ತೀನಿ ಅಂತ ನಾವು. ಅಕೃತ ಸಮಯ ಸಂಜ್ಞಾಸ್ಮರಣ ಸಹಾಯಂ ತತ್ ಸಮವಿವ್ಯಾಹೃತ ವಾಕ್ಯಾರ್ಥ ಪ್ರತ್ಯಭಿಜ್ಞಾ ಪ್ರತ್ಯಕ್ಷಂ ಉಪಮಾನಂ ಸಂಜ್ಞಾಸಂಜ್ಞೆ ಸಂಬಂಧ ಪ್ರಮಿತಿ ತತ್ಫಲಮಿತ್ಯನ್ನೇ. ತತ್ರ ಅತಿ ದೇಶವಾಕ್ಯಾರ್ಥ ತ್ರಿವಿಧ ಸಾಧರ್ಮ್ಯಂ ವೈಧರ್ಮ್ಯಂ ಧರ್ಮ ಮಾತ್ರಂಚೇತಿ ತದ್ಭೇದಾತ್ ತತ್ಪ್ರತಿಸಂಧಾನಾತ್ಮಕ ತತ್ಪ್ರತಿಬಂಧಾನಾತ್ಮಕ ಉಪಮಾನಪಿ ತ್ರಿಧಾ ಭಿದ್ಯತೆ ತತ್ರ ಸಾಧರ್ಮ್ಯೋಪಮಾನ ವೈಧರ್ಮ್ಯೋಪಮಾನ ಗೊತ್ತಾಯ್ತಾ ಧರ್ಮ ಮಾತ್ರೋಪಮಾನ ಅಂತ ಮೂರು ಭಾಗ ಮಾಡಿಕೊಂಡ್ರು ಮತ್ತೆ ಸಾಧರ್ಮ್ಯೋಪಮಾನ ವೈಧರ್ಮ್ಯೋಪಮಾನ ಧರ್ಮೋಪಮಾನ ಅಂಥೇಳಿ ಮೂರಿಟ್ಕೊಂಡ್ರು ಎಲ್ಲ ಏನನ್ನೇ ಸರಿ ಬೆಳೆಸೋದಷ್ಟೇ ಸಿಮಿಲರ್ ಆಗಿದ್ದ ತಿಳ್ಕೊಂಡ್ರೆ ಸಾಧರ್ಮ್ಯ ಉಪಮಾನ ಡಿಸ್ಸಿಮಿಲರ್ ನೋಡಪ್ಪ ಹೀಗಿರುತ್ತಲ್ಲ ಹೀಗಿರೋದಿಲ್ಲ ನೋಡು ಅಂತ ಹೇಳಿದ್ರೆ ಏನದು ವೈಧರ್ಮ್ಯ ಇದನ್ನೆಲ್ಲ ಬೇರೆ ಮಾಡ್ತಾ ಹೋದ್ರೆ ಗತಿ ಏನಾಗಬೇಕು ವೈಧರ್ಮ್ಯದಲ್ಲೂ ಅನೇಕ ವೆರೈಟಿ ಇದೆ ಆ ಘಟತ್ವ ವೈಧರ್ಮ್ಯ ಇಟ್ಕೊಳ್ಳೋದು ಭಜತ್ವ ವೈಧರ್ಮ ಕೊನೆ ಎಲ್ಲಿಗೆ ಹೋಗುತ್ತದು ಹಾಗೆಲ್ಲ ಮಾಡೋದು ಅರ್ಥನೇ ಇಲ್ಲ ಉಪಮಾನ ಅಂದ್ರೆ ಸಾದೃಶ್ಯ ಮೇನ್ ಕಾನ್ಸೆಪ್ಟ್ ಅದು ಬರೀ ಧರ್ಮ ಮಾತ್ರ ಸಾಧ ಅಂತ ಹೇಳಿದ ದೀರ್ಘಗ್ರೀವತ್ವಾದಿಮಾನ್ ಪಶು ಉಷ್ಟ್ರಹ ಏನ ಬರೀ ಜಸ್ಟ್ ಧರ್ಮ ಜಸ್ಟ್ ಪ್ರಾಪರ್ಟಿ ಇದ್ರೆ ಸಿಮಿಲರು ಡಿಸಿಮಿಲರು ಜಸ್ಟ್ ಪ್ರಾಪರ್ಟಿ ಅಷ್ಟೇ ಕಾಮನ್ ಪ್ರಾಪರ್ಟಿ ಬೇರೆ ವಿಶೇಷ ಏನಲ್ಲ ಅದು ಮೂರು ಭಾಗ ಮಾಡಿಕೊಂಡ ತದೇ ತತ್ರಯಮಿ ಅನುಮಾನ ಯಥಾ ಏ ಅಂತರ್ಭೂತಂ ಅಟ್ಸಾಕ್ ಸೂನ್ಯ ಬೆಳೆಸಿದ್ರೆ ಏನಾಗುತ್ತದೋ ಅರ್ಥ ಆಗೋದು ಕಷ್ಟನೂ ಆಗುತ್ತೆ ಬೇಕಿಲ್ಲ ಈ ಮತ್ತೆ ಒಟ್ಟು ಯಾವ್ದ್ರಲ್ಲಿ ತಿಳ್ಕೊಂಡ್ರೆ ಸಾಕು ಉಪಮ ಅನ್ನೋದು ಸಾದೃಶ್ಯ ಜ್ಞಾನ ತಂದುಕೊಡೋದು ಉಪಮ ಕರೆಕ್ಟ್ ಅದು ಸಾದೃಶ್ಯ ಜ್ಞಾನ ತಂದುಕೊಡೋದು ಉಪಮ ಆ ಉಪಮಾನ ಆಕ್ಚುಲಿ ಯಾವ್ದ್ರಲ್ಲಿ ಅಂತರ್ಭವಾಗುತ್ತೆ ಯಾವ ರೀತಿ ಅರ್ಥಾಪತ್ತಿ ಹಾಗಾಗುತ್ತೋ ಹಾಗಾಗುತ್ತೆ ಅರ್ಥಾಪತ್ತಿ ಹೇಗೆ ಅನುಮಾನದಲ್ಲಿ ಅಂತರ್ಭಾವ ಆಗುತ್ತೋ ಉಪಮಾ ಕೂಡ ಅನುಭವದಲ್ಲಿ ಅಂತರ್ಭಾವ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ತಗೊಂಡ ಅಭಾವೋ ಅನುಮಾ ಪ್ರತ್ಯಕ್ಷಂಚ ಅಭಾವ ಇನ್ನೊಂದು ಪ್ರಮಾಣ ಅಂತ ಹೇಳ್ತಾರೆ ಅಭಾವನೊಂದು ಪ್ರಮಾಣ ಅಂತ ಅಭಾವನೊಂದು ಪ್ರಮಾಣ ತಥಾಪಿ ಅಭಾವಾಕ್ಯಂ ಪೃಥಕ್ ಪ್ರಮಾಣಮಸ್ತಿ ಇತ್ಯತಃ ಅಭಾವೋ ಅನುಮಾ ಪ್ರತ್ಯಕ್ಷಂಚ ಅದು ಪ್ರತ್ಯೇಕ ಪ್ರಮಾಣ ಅಲ್ಲ ಕೆಲವೊಮ್ಮೆ ಅಭಾವ ಯಾವುದರಲ್ಲಿ ಸೇರುತ್ತೆ ಪ್ರತ್ಯಕ್ಷದಲ್ಲಿ ಕೆಲವೊಮ್ಮೆ ಯಾವುದರಲ್ಲಿ ಸೇರುತ್ತೆ ಅನುಮಾನದಲ್ಲಿ ಅಷ್ಟೇ ಹೊರತು ಏನಲ್ಲ ಅದು ಪ್ರತ್ಯಕ್ಷ ಪ್ರಮಾಣ ಅಲ್ಲ ಇದಲ್ಲ ಪ್ರತ್ಯೇಕ ಪ್ರಮಾಣ ಅಲ್ಲ ಅಭಾವ ವಿಷಯ ಪ್ರಮಾಣ ಅಭಾವ ಅಭಾವವನ್ನು ತಿಳಿಸಿಕೊಡೋ ಪ್ರಮಾಣಕ್ಕೆ ಏನಂತ ಕರೀತಾರಂತೆ ಅಭಾವ ಇಲ್ಲಿ ಉದಾಹರಣೆಗೆ ಇಲ್ಲಿ ಘಟ ಇಲ್ಲ ಈ ಘಟ ಇಲ್ಲ ಅಂದ್ರೆ ನಾನು ಎಲ್ಲಿಂದ ಬಂತು ಅಂತ ನಾನು ಹೇಳ್ತಾನೆ ಅಭಾವ ಪ್ರಮಾಣದಿಂದ ಬಂತು ನಮ್ಮ ಪ್ರಕಾರ ಯಾವ್ದರಿಂದ ಬಂತದು ಪ್ರತ್ಯಕ್ಷ ಅಭಾವ ಪ್ರಮಾಣ ತರಬೇಕು ಅದಕ್ಕೆ ಅರ್ಥ ಆಯ್ತಾ ಹಾಗೆ ಅಭಾವ ಪ್ರಮಾಣ ಹಳ್ಳಿಯವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಜ್ಞಾನ ಬರಲೇ ಬರೋದು ಗೊತ್ತಾಗೋರಿಗೂ ಕೂಡ ಹೋಗ್ತಾನೆ ನೀವೇನಾದ್ರು ಕೊಡಿ ಕಣ್ಣಿಗೆ ಕಾಣಿಸ್ ಸ್ವಾಮಿ ಅಂತಾನೆ ಅಷ್ಟೇ ಅವನು ಏನಂತಾನೆ ಕಣ್ಣಿಗೆ ಕಾಣಿಸ್ತು ಕೆಲವೆಲ್ಲ ಕ್ಲೀನಾಗಿ ಯಾವ ಕ್ವಾಲಿಫಿಕೇಶನ್ ಇಲ್ಲದೇ ಮಾಡ್ಕೊಳ್ಳೋಕೆ ಬರುತ್ತೆ ಅಭಾವ ವಿಷಯ ಪ್ರಮಾಣ ಅಭಾವ ತತ್ರಿವಿಧಂ ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕಂ ಅಭಾವ ವಿಷಯ ಪ್ರಮಾಣ ಯಥಾ ನಾಸ್ತ್ಯತ್ರ ಘಟ ಅದು ಮತ್ತೆ ಮೂರು ವಿಧ ಅಂತೆ ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕ ಅಭಾವ ವಿಷಯ ಕಣ್ಣಿಗೆ ಕಾಣತಕ್ಕಂಥ ಘಟಪಟಾದಿಗಳು ಇಲ್ಲ ಅಂತ ತಿಳಿಸ್ಕೊಡೋ ಜ್ಞಾನ ಒಂದು ವಿಧವಾದ ಪ್ರತ್ಯಕ್ಷ ಒಂದು ವಿಧವಾದ ಅಭಾವ ನಾಸ್ತ್ಯತ್ರ ಘಟ ಇದೆ ಇಲ್ಲಿ ಘಟ ಇಲ್ಲ ಅನ್ನೋ ಒಂದು ಯಾವುದದು ಅಭಾವ ಆನುಮಾನಿಕ ಅರ್ಥ ಪ್ರತಿಯೋಗಿಕ ಅಭಾವ ವಿಷಯ ಪ್ರಮಾಣ ಯಥಾ ರೂಪಜ್ಞಾನರಹಿತ ನಾಸ್ತಿ ಚಕ್ಷು ಇದೆ ಕಣ್ಣಿಲ್ಲ ನೋಡಿ ಘಟ ಇಲ್ಲ ಅಂಬೋದು ಬೇರೆ ಕಣ್ಣಿಲ್ಲ ಅಂಬೋದು ಬೇರೆ ಘಟ ಇಲ್ಲ ಅಂಬೋದು ತಕ್ಷಣ ಕಾಣಿಸ್ತು ಕಣ್ಣಿಲ್ಲ ಅಂಬೋದು ಏನು ಮಾಡ್ತು ಎಸದ್ ಎಡವಿದಾಗ ಗೊತ್ತಾಯ್ತು ಅವನು ಓಹ್ ಇವನು ಕಣ್ಣಿಲ್ಲ ಅಂತ ಗೊತ್ತಾಯ್ತು ಎರಡನೇ ಅಭಾವ ಇದೆ ಅನುಮಾನದಿಂದ ಗೊತ್ತಾಯ್ತಂತೆ ಆಗಮಿಕ ಅರ್ಥ ಪ್ರತಿಯೋಗಿಕ ಅಭಾವ ವಿಷಯ ಪ್ರಮಾಣ ಯಥ ವೈಧ ಹಿಂಸಾ ನ ಪಾಪ ಸಾಧನ ಅಲ್ಲಿ ಮುಂದೆ ಹೋಗಿದ್ದೀನಿ ಹೇಳಿದ್ನ ಬಿಟ್ಬಿಟ್ಟೆ ಅಂತ ಹೇಳಿಲ್ಲ ಅದನ್ನ ಹೌದು ಯಾಕೆ ಬೇಕಿಲ್ಲ ಅದು ಸುಮ್ಮನೆ ದೊಡ್ಡದಾಗ್ತಾ ಹೋಗುತ್ತೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ ತಿಳ್ಕೊಂಡಿದ್ದೇನೆ ಈಗ ಪ್ರಮಾಣ ಪ್ರಮಾಣಗಳು ಯಾವುದು ಪ್ರಮಾಣಗಳ ವಿಭಾಗ ಉಳಿದವರು ಮಾಡಿದ ಪ್ರಮಾಣಗಳ ಅಂತರ್ಭಾವ ಅಷ್ಟು ತಿಳ್ಕೊಂಡ್ಬಿಟ್ಟು ಸುಲಭ ಆಗುತ್ತೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಇದರಲ್ಲೇ ನೀವು ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ ಅದು ಬೇಡ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಓದ್ತಿರಲ್ಲ ಮನೆಯಲ್ಲಿ ಇರಲ್ಲ ಅವಾಗ ಅರ್ಥ ಆಗುತ್ತೆ ಅಲ್ಲೇ ಏನು ಅದಕ್ಕೆ ಏನು ಮಾಡ್ತಾರೆ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಹೇಳೋ ರೀತಿಯೇ ಬೇರೆ ಹೈಸ್ಕೂಲಲ್ಲಿ ಏನು ಮಾಡಿ ಸ್ವಲ್ಪ ಡಿಫರೆನ್ಸ್ ಹೆಚ್ಚು ಹೆಚ್ಚು ಹೇಳ್ತಾರೆ ಪ್ರೂವ್ ತಟ್ಟೆಲ್ಲ ಕೊಡೋದಿಲ್ಲ ಫಸ್ಟ್ ಇದರಲ್ಲಿ ಒಂದು ಬಂದರೆ ಸಾಕಾಗಿದೆ ಒಂದು ಪ್ರೂವ್ ಅಂತ ಕೇಳೋದಿಲ್ಲ ಅದಕ್ಕೆಲ್ಲ ಕೂಡ ಹೈಯರ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಪ್ರೂವ್ ಅಂತ ಕೇಳ್ತಾರೆ ಇದರಲ್ಲಿ ಎರಡು ಕನ್ಫ್ಯೂಸ್ ಮಾಡಿ ಏನಾಗುತ್ತಾಗ ಸ್ಕೂಲ್ ಬಿಟ್ಬಿಡ್ತಾರೆ ಅವರು ನಾಲ್ಕು ದಿವಸಕ್ಕೆ ಮಲ್ಲಿಗೆ ಬಿಟ್ಬಿಡ್ತಾರೆ ಪೂರ್ತಿ ಬಿಡ್ತಾರೆ ಪ್ರಮಾಣ ನಮಗೆಲ್ಲ ಅಲ್ಲ ಶಾಸ್ತ್ರ ಇದು ಅಂತ ಅನ್ಸ್ಬಿಡೋದು ಅದೆಲ್ಲ ಮಾಡಬಾರ್ದು ಅದಕ್ಕೇನೆ ಪ್ರಮಾಣ ಪದ್ಧತಿ ಅದಕ್ಕೆ ಬರೋದ್ರು ರೆಡ್ಯೂಸ್ ಮಾಡಕ್ಕೆ ಬರೋದು ಪ್ರಮಾಣ ಚಂದ್ರಕ್ಕೆ ಇನ್ನೂ ರೆಡ್ಯೂಸ್ ಮಾಡಿದ್ರು ಇಲ್ಲೇ ರೆಡ್ಯೂಸ್ ಮಾಡಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಇಲ್ಲೇ ರೆಡ್ಯೂ ಬಿಟ್ಟು ಓದಿದ್ರೆ ಆಯ್ತು ಅಷ್ಟೇ ಇದೆ ಅವರೇನು ಮಾಡಿದ್ರು ಅಂತ ಕೇಳಿದ್ರೆ ಆ ಪದ್ಧತಿನ ಮಾಡೋಕ್ಕೋಸ್ಕರ ಪ್ರತ್ಯೇಕ ಗ್ರಂಥ ಬರೋದು ಅಷ್ಟೇ ಇನ್ನೂ ಸಿಂಪಲ್ ಮಾಡ್ಬೇಕಾದ್ರೆ ಕೆಲವ್ರು ಹೆಚ್ಚು ಪ್ರಮಾಣ ಅಂತ ಹೇಳ್ತಾರೆ ಅದು ಅಲ್ಲ ಅಷ್ಟು ತಿಳ್ಕೊಂಡ್ರೆ ಸಾಕು ಫಸ್ಟ್ ಸ್ಟೆಪ್ಗೆ ಸೆಕೆಂಡ್ ಸ್ಟೆಪ್ಗೆ ಯಾವ ಹೇಳ್ತಾರೆ ಅಷ್ಟು ತಿಳ್ಕೊಂಡು ಅಥವಾ ಮೂರನೇ ಹೇಗೆ ಮಾಡಿ ಸ್ವಲ್ಪ ಹೇಗೆ ಮಾಡ್ತಾರೆ ನಾ ಇನ್ನೂ ಟೆಕ್ನಿಕಲಿ ಹೋಗಿಬಿಟ್ರೆ ಇನ್ನೂ ಅವ್ರು ಅವಚ್ಛೇದಕ್ಕಾಗಿ ಶುರು ಮಾಡ್ತಾರೆ ಮತ್ತೆ ಅವರು ಕನ್ಫ್ಯೂಸ್ ಮಾಡಿ ಕೇರಬೇಕು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾದ್ರೆ ಏನಾಗುತ್ತಾಗ ಜಾಸ್ತಿ ಜಾಸ್ತಿ ಓದು ಅಂದರೆ ಗೊತ್ತಾಗುತ್ತೆ ಅದು ಈಗಲೇ ಬೇಡ ಅಂತ ಹೇಳಿಲ್ಲ ಅಷ್ಟೇ ಅಭಾವ ವಿಷಯ ಮೂರು ವಿಧ ಅಭಾವ ಒಂದು ಘಟ ಇಲ್ಲ ಅನ್ನೋದೊಂದು ಇವನಿಗೆ ಕಣ್ಣಿಲ್ಲ ಅಂತ ಗೊತ್ತಾಯಿತು ಅನ್ನೋದೊಂದು ಆಮೇಲೆ ವೈಧ ಹಿಂಸಾನ ಪಾಪ ಸಾಧನ ವೈಧ ಹಿಂಸಾ ಅಂದ್ರೆ ಏನೋ ವೇದೋಕ್ತವಾದ ಹಿಂಸಾ ಹಿಂಸಾ ಅಂಬುದು ಪಾಪ ಸಾಧನನೇ ಸಂಶಯ ಇಲ್ಲ ಆದರೆ ವೇದೋಕ್ತವಾದ ಹಿಂಸಾ ಪಾಪ ಸಾಧನ ಅಲ್ಲ ವೇದೋಕ್ತವಾದ ಹಿಂಸೆ ಎಲ್ಲಿದೆ ಯಜ್ಞದಲ್ಲಿದೆ ಮತ್ತು ಯುದ್ಧದಲ್ಲಿದೆ ಯುದ್ಧ ಅರ್ಜುನ ಹೇಳಿದ ಕೃಷ್ಣ ಹೇಳ್ತಾನೆ ಅರ್ಜುನ ಕೊಂದು ಬಿಡುವರನ್ನ ಪಾಪ ಬರೋದಿಲ್ಲ ನಿನಗೆ ಅಂತ ಹೇಳ್ತಾನೆ ಯಾತಕ್ಕೆ ವಿರೋಕ್ತವಾದ ಯಜ್ಞ ಅದು, ಅದು ದೋಷ ಅಲ್ಲ. ಅದಕ್ಕೆ ಸುಮ್ಮನೆ ಕುರಿಗಳು ಕೊಂಡ ಕೊಂದಾಕ್ಬಿಡ್ತಾರೆ, ಭಾರಿ ಪಾಪ ಅದು. ಒಂದು ಯಜ್ಞದಲ್ಲಿ ಅಶ್ವಮೇಧ ಮಾಡ್ಬೇಕಾದ್ರೆ ಬಲಿ ಕೊಡ್ತಾರೆ, ಅವಾಗ ಏನಾಗೋದಿಲ್ಲ, ಅದು ಪಾಪ ಆಗೋದು. ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಯಾರೋ ಚಾಕು ತೊಗೊಂಡು ಹೊಡಿತಾನೆ ಎದೆಗೆ, ಅದು ಮರ್ಡರ್ ಆಗ್ತದೆ. ಅದೇ ಆಪರೇಷನ್ ಮಾಡ್ತಾನೆ ವೈದ್ಯ, ಅದೇನದು ಪಾಪ ಸಾಧನ. ದುಡ್ಡು ಬೇರೆ ಕೊಡ್ಬೇಕು ಅವನಿಗೆ, ಅದು ಮಾಡಿದ್ರೆ ದುಡ್ಡು ಕೊಡ್ಬೇಕು. ಕೇಸ್ ಹಾಕಿಲ್ಲ, ದುಡ್ಡು ಕೊಡ್ಬೇಕು. ಯಾತಕ್ಕೆ, ಅವ್ನು ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ, ಅವ್ರು ಬೆಳಿಗ್ಗೆ ಬದುಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಏನದು ಮಾಡಿದ ದುಡ್ಡು ಕೊಡಲೇಬೇಕು ಅವನು. ಯಾತಕ್ಕೆ, ಅವನ ಉದ್ದೇಶ ಏನಿದೆ ಇಲ್ಲಿ, ವೈದ್ಯನ ಉದ್ದೇಶ ಏನಿದೆ, ಉಳಿಸ್ಬೇಕು ಅಂತಿದೆ ಅಷ್ಟೆ. ಇವನ ಉದ್ದೇಶ, ಇವನು ಚಾಕು ಹೋಗದ, ಅವನು ತಪ್ಪಿಸ್ಕೊಂಡ, ಅದು ಅರೆಸ್ಟ್ ಮಾಡ್ತಾರೆ ಇವನ್ನ. ಅದು ತಪ್ಪಿಸ್ಕೊಂಡು ಅರೆಸ್ಟ್ ಮಾಡ್ತಾರೆ. ಅವನು ಕೊಂದ ಆದರೂ ಅರೆಸ್ಟ್ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಇವನ ಉದ್ದೇಶ ಬೇರೆ ಒಂದು, ಇವನ ಉದ್ದೇಶ ಬೇರೆ. ಇವನ ಉದ್ದೇಶ ಕೊಲ್ಲಬೇಕು ಅಂತಲೇ ಇತ್ತು, ಬೈ ಚಾನ್ಸ್ ಹುಡ್ಕೊಂಡವ. ಇವನ ಉದ್ದೇಶ ಬದಿಸ್ಬೇಕು ಅಂತ ಇತ್ತು, ಬೈ ಚಾನ್ಸ್ ಸತ್ತ. ಇಲ್ಲಿ ಸತ್ರು ದೋಷ ಇಲ್ಲ, ಅಲ್ಲಿ ಬದುಕಿದ್ರು ಅಪರಾಧ ತಪ್ಪಿದ್ದಲ್ಲ ಅವನಿಗೆ. ಅದಕ್ಕೆ ವೈದ್ಯ ಹಿಂಸಾ ಅಂಬ ಹೇಗೆ ಅಂದರೆ, ವೈದ್ಯ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಗೂ ಬೇರೆಯವ್ರ ವ್ಯತ್ಯಾಸ ಇದೆಯಲ್ಲ ಹಾಕಿ. ಅದು ನಮಗೆ ಇದು ಅರ್ಥ ಆಗುತ್ತೆ, ಅದು ಅರ್ಥ ಆಗೋದು ಕಷ್ಟ. ಯಾಕಂದರೆ ವೇದನೆ ಅರ್ಥ ಆಗೋದಿಲ್ಲ, ಆದ್ದರಿಂದ ವೇದೋಕ್ತ ಹಿಂಸಾ ಆದರೆ ಅರ್ಥ ಆಗೋದಿಲ್ಲ. ಅದರಿಂದ ಅನೇಕರು ಆರೋಪ ಮಾಡ್ತಿರ್ತಾರೆ, ಹಿಂದಿನ ಕಾಲಕ್ಕೆ ಅಶ್ವವೇಧ ಮಾಡ್ತಿದ್ದಿಲ್ಲ, ಅದಕ್ಕೆ ನಾವು ಕೋಣ ಬಲಿ ಕೊಡ್ತೀವಿ ಅಂತ. ಅದಕ್ಕೆ ಇದು ಏನು ಸಂಬಂಧ, ಅರ್ಥ ಆಯ್ತಾ? ಹಾಗೆ ಆ ಡಾಕ್ಟರ್ ಆಪರೇಷನ್ ಮಾಡೋದಿಲ್ವಾ, ನಾನು ಮಾಡ್ತೇನೆ ಅಂದರೆ ಹೇಗೆ ಅರ್ಥ ಆಯ್ತು? ಅವನು ಸರಿಯಾದ ಲೈಸೆನ್ಸ್ ಇಲ್ಲ ಅಂತ ಪ್ರೂವ್ ಆಗಿಬಿಟ್ರೆ ಎಷ್ಟೋ ಸತ್ತು ಕೇಸ್ ಆಗಾಗ್ತಾರೆ ಗೊತ್ತಾ ನಿಮ್ಮ ತಮಾಷೆ ಅಂದರೆ, ಯಾವುದೋ ಆಪರೇಷನ್ ಮಾಡಿಬಿಟ್ಟು ಅವನು ಸಕ್ಸಸ್ಫುಲ್ ಆಗೋಯ್ತು ರೋಗಿ, ಆಮೇಲೆ ಗೊತ್ತಾಯ್ತು ಲೈಸೆನ್ಸ್ ಇದ್ದಿಲ್ಲ ಅವನಿಗೆ. ಸಕ್ಸಸ್ಫುಲ್ ಆಗಿದ್ದಕ್ಕೆ ಅಪ್ರಿಷಿಯೇಟ್ ಮಾಡಿ ಇದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ ಮತ್ತೆ. ಅರ್ಥ ಯಾತಕ್ಕೆ? ಲೈಸೆನ್ಸ್ ಇಲ್ಲದೆ ಮಾಡಿದೆಯಲ್ಲ ಅಪರಾಧ ಇದು ಅಂತ. ಅವ್ನು ಬದುಕಿದೆ ಆದರೆ ಅವನು ಪುಣ್ಯ ಬದುಕಿದೆ, ನೀನು ಬದುಕಿದ್ದಲ್ಲ ಅಂತಾರೆ. ಅವನು ಪುಣ್ಯ ಬದುಕಿದೆ ಅರ್ಥ ಹೊರತು ಸಾಯ್ಬೇಕಾಗಿತ್ತು ನ್ಯಾಯವಾಗಿ. ಹೇಗೆ ಬದ ಹೇಗಿದ್ ಮಾಡಿದೆ ಗೊತ್ತಾಯ್ತಾ? ಎಷ್ಟೋ ಸರ್ತಂಥ ಪ್ರಸಂಗ ಇದೆ. ತಾನು ಸಂಬಂಧಪಟ್ಟದ ವಿಚಾರ ಆದರೆ ಕತೆ ಕೇಳಿರ್ತೀರಲ್ಲ, ಯಾರು ಕಾವಲುಗಾರರಿಗೆ ಕನಸು ಬಿತ್ತು ಏನಂತ, ಶತ್ರುಗಳು ಬಂದುಬಿಟ್ಟು ವಾಚ್ಮ್ಯಾನ್ ಅವನು, ಶತ್ರುಗಳು ಬಂದು ರಾಜನ ಆಕ್ರಮಿಸಿದ ಹಾಗೆ ತಕ್ಷಣ ರಾಜನಿಗೆ ಹೇಳಿದ, ಅವನು ಎಚ್ಚರಿಕೊಂಡ. ಆ್ಯಕ್ಚುಲಿ ಫ್ಯಾಕ್ಟ್ ಆಗಿತ್ತು. ಏನಾಯ್ತು ಅಲ್ಲಿಗೆ, ಯುದ್ಧ ಮಾಡಿ ಗೆದ್ದುಬಿಟ್ಟ ರಾಜ, ಸಾಕಷ್ಟು ಇನಾಮ ಕೊಟ್ಟ, ಡಿಸ್ಮಿಸ್ ಮಾಡಿದ ಜೊತೆಗೆ. ಏನಂತ, ವಾಚ್ಮನ್ ನಿದ್ದೆ ಮಾಡ್ತಿದ್ದೆಯಲ್ಲ, ಕನಸು ಪಡೋಕ್ಕೆ ಏನು ಮಾಡ್ತೀರಿ, ಈಗ ನಿದ್ದೆ ಮಾಡ್ತಿದ್ದೆ, ತಪ್ಪಲ್ವಾ? ಅರ್ಥ ಆಯ್ತಾ? ಈಗ ಇದಕ್ಕೆ ಇನಾಮು, ಅದಕ್ಕೆ ಪನಿಷ್ಮೆಂಟ್. ಆದ್ದರಿಂದ ಎಂದು ಕೂಡ ಏನಾಗಬಾರ್ದು, ಅದು ಪನಿಷ್ಮೆಂಟ್ ಪನಿಷ್ಮೆಂಟು ಇನಾಮ್ ಇನಾಮ್ ಅಷ್ಟೇ ಹೊರತು ಒಂದಕ್ಕೊಂದು ಲಿಂಕ್ ಆಗಬಾರ್ದು. ಆ ದೃಷ್ಟಿಯಲ್ಲಿ ಭಾಳ ಹುಷಾರಾಗಿರಬೇಕು, ಯಾವುದಕ್ಕೆ ಯಾವುದು ಎಂಬುದನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳೋಕೆ ಹೋದರೆ ತಪ್ಪಾಗುತ್ತೆ. ಈಗ ನಾಸ್ತಿ ಚಕ್ಷು ವೈದ್ಯಹಿಂಸೆ ಪ್ರಸಂಗ ಅದೇ ರೀತಿಯೇ. ಯಾವುದೋ ಹಿಂಸೆಯಿಂದ ಏನೋ ಮಾಡೋಕ್ಕೆ ಬರೋದಿಲ್ಲ, ಅವನೇನೋ ಮಾಡದ ಅಂತೇಳಿ ನಾವು ಮಾಡೋದು ತಪ್ಪು. ತಿಳ್ಕೊಂಡು ಮಾಡೋದಕ್ಕೂ ತಿಳಿದೇ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಒಂದು ವ್ಯಸ್ತು ಒಂದು ಕಾರ್ಯ ಯಶಸ್ವಿ ಆದರೂ ಕೂಡ ಅದರ ಕಾಂಪಿಟೆನ್ಸ್ ಇಲ್ಲದೆ ಮಾಡಿದರೆ ಯಶಸ್ಸು ಅನ್ನೋದನ್ನು ಇವನಿಗೆ ಕ್ರೆಡಿಟ್ ಕೊಡೋದಿಲ್ಲ, ಅದನ್ನು ಯಾರಿಗೆ ಕೊಡ್ತಾರೆ? ಹಿಂದೆ ಇನ್ನೊಂದು ಹೇಳಿದ್ದೆ ನಾನು, ಯಾವುದೋ ಬೌಲರ್ ಏನು ಮಾಡಿಬಿಟ್ಟ, ಅವನು ಸೆಂಚುರಿ ಹೊಡೆದ್ಬಿಟ್ಟ ಬೌಲರು, ಒಂದು ವಿಕೆಟ್ ತೊಗೊಳ್ಳಿಲ್ಲ ಅವನು, ಸೆಂಚುರಿ ಹೊಡೆದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಡ್ರಾಪ್ ಮಾಡಿದ್ರು ಅವನು. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ಗೆ ಡ್ರಾಪ್ ಅವನು. ಯಾತಕ್ಕೆ? ಸೆಂಚು ಹೊಡಲಿ ಬೌಲ್ ಒಂದು ವಿಕೆಟ್ ತೊಗೊಂಡಿದ್ದೆ, ಬೌಲರ್ ಬ್ಯಾಟ್ಸ್ಮನ್ ತೊಗೊಂಡಿದ್ದಾರೆ. ಏನು ತೊಗೊಂಡಿದ್ರು ಅವನ್ನ? ಬೌಲರ್ ಅಂತ ತೊಗೊಂಡಿದ್ರು. ಇನ್ನೊಬ್ಬರು ಬ್ಯಾಟ್ಸ್ಮನ್ ಸೊನ್ನೆ ಹೊಡೆದ್ರೆ ಮತ್ತೆ ತೊಗೊಂಡ್ರಿ. ಯಾತಕ್ಕೆ? ಒಂದ್ಸರಿ ಸೊನ್ನೆ ಹೊಡೆದ ಅಷ್ಟೇ, ಮತ್ತೆ ಹೊಡಿಬೋದು ಅಂತ ತೊಗೋತಾರ. ತಿಳಿದೆ ಒಂದು ಆದೃಷ್ಟಿಯಿಂದ ಯಾವುದರಲ್ಲಿ ಏನಾಗಿರ್ತಾನೋ ಅದನ್ನು ನೋಡಬೇಕು ಹೊರತು ಏನು ಮಾಡಬಾರ್ದು ನಾವು ಇನ್ನೊಂದನ್ನು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಸ್ವಧರ್ಮ ಅಂದರೆ ಅದೇ, ಸ್ವಧರ್ಮ ಅಂದರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು, ಬೇರೆ ವಿಷಯ ಬರುತ್ತೆ ಅಂದರೆ ಉಪಯೋಗ ಇಲ್ಲ. ಅದೇ ರೀತಿಯಲ್ಲಿ ವೈದ್ಯಹಿಂಸಾ ಅನ್ನೋದು ಪಾಪ ಸಾಧನ ಅಲ್ಲ ಅನ್ನೋ ಯುಕ್ತಿ ಇದೆ. ಮೂರು ಏನಿವು ಇಲ್ಲಿ? ಪಾಪ ಸಾಧನತ್ವ ಅಭಾವ, ಇಲ್ಲಿ ಅಭಾವ ಬಂತು. ಪಾಪ ಸಾಧನತ್ವ ಅಭಾವ, ಅಲ್ಲಿ ಚಕ್ಷುರಭಾವ, ಇಲ್ಲಿ ಘಟಾಭಾವ, ಮೂರು ಕಾಣಿಸ್ತದೆ. ಘಟಾಭಾವ ಪ್ರತ್ಯಕ್ಷ, ಚಕ್ಷುರಭಾವ ಅನುಮಾನಗಮ್ಯ ಅಭಾವ, ಇದು ಆಗಮಗಮ್ಯ ಅಭಾವ ಅಂತೇಳಿ ಮೂರು ಅಭಾವ ಮಾಡಿದ. ತತ್ರ ಪ್ರಥಮಂ ಪ್ರತ್ಯಕ್ಷಾನುಮಾನ ಯೋಹು ಅಂತರ್ಭವತಿ. ಇಲ್ಲಿ ಘಟ ಇಲ್ಲ, ಸ್ಪಷ್ಟ ಉತ್ತರ ಏನು ಕೊಡಬೇಕು ಇದಕ್ಕೆ? ಪ್ರತ್ಯಕ್ಷ ಅಂತಲೇ ಹೇಳಬೇಕು. ಅನುಮಾನ ಅಂತ ಯಾವಾಗ ಹೇಳ್ತೀವಿ? ಅನುಮಾನದಲ್ಲಿ ಹೇಳಕ್ಕೆ ಬರುತ್ತಾಕ, ನೋಡು ಅಲ್ಲಿ 10 ರೂಪಾಯಿ ಇಟ್ಟಿದೆ ತೊಗೊಂಡು ಬಾ ಅಂತ ಹೇಳಿದ. ಇಲ್ಲ ಅಂದ ಇವನು, ಗೊತ್ತಾ? ಅವ್ನು ಬಿಡಲಿಲ್ಲ, ಇಟ್ಟಿ ನೋಡು ಅಂತ ಹೇಳಿದ. ನೀನೇ ಬಂದು ನೋಡ್ಬೇಕಾದ್ರೆ ಇದ್ರೆ ಕಾಣಿಸ್ಬೇಕಾಗಿತ್ತು ಅಂದ. ಇದೇನಿದು? ಅನುಮಾನ ಆಯ್ತು. ಈಗ ಬರೀ ಇಲ್ಲ ಅಂಬ ನಾನು ಪ್ರತ್ಯಕ್ಷ ಆಯಿತು. ಒಂದು ವಸ್ತು ತೊಗೊಂಡು ಬಾ ಪ್ರತ್ಯುಕದಲ್ಲಿ ಹುಡುಕಿದಾಗ ಇದ್ರೆ ಕಾಣಬೇಕಾಗಿತ್ತು, ಕಾಣದಿಲ್ಲ ಆದ್ರಿಂದ ಇಲ್ಲ ಅಂದ್ರೆ ಏನಾಯ್ತದೆ? ಅನುಮಾನ ಆಯ್ತು. ಗೊತ್ತಾಯ್ತು? ಬರೀ ವಸ್ತುಗಳು ಕಾಣಲಿಲ್ಲ ಎಂಬುದಕ್ಕೆ ಏನು ಉತ್ತರ ಕೊಡಬೇಕು? ಪ್ರತ್ಯಕ್ಷನೇ. ಬರೀ ವಸ್ತುಗಳು ಕಾಣೋದಿಲ್ಲ, ಪ್ರತ್ಯಕ್ಷನೇ. ಒಂದು ವಸ್ತು ಬಗ್ಗೆ ಇದು ಶುರುವಾಯ್ತು, ಇದೆಯೋ ಇಲ್ಲೋ ಅಂತೇಳ್ಬಿಟ್ಟು ಅವಾಗ ಇಲ್ಲ ಅಂತ ಹೇಳಿದವನು. ಅದು ಯಾವುದರಿಂದ ಹೇಳಿದ? ಅನುಮಾನದಿಂದ ಹೇಳಿದ. ಎರಡನೇದಾಯ್ತಾಗ ವೈದಹಿಂಸಾರ ಪಾಪ ಸಾಧನಂ ದ್ವಿತೀಯ ಮೂರನೇದು. ಇಲ್ಲೂ ಕೂಡ ಅಷ್ಟೇನೆ, ಪಾಪ ಇರಬೇಕಾಗಿತ್ತು. ವೇದದಿಂದ ಏನಂತ ಗೊತ್ತಾಯ್ತು? ಪಾಪ ಇಲ್ಲ ಅಂತ ಗೊತ್ತಾಯ್ತು. ಆದ್ದರಿಂದ ಅದು ಆಗಮಗಮ್ಯವಾಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದರು ಅನುಮಾನ ಅಥೋನ ಯುಕ್ತ ವಿಭಾಗ ತತ್ರ ಪ್ರಥಮಂ ಪ್ರತ್ಯಕ್ಷಾನುಮಾನ ಅಂತರ್ಭವತಿ. ದ್ವಿತೀಯಂ ಅನುಮಾನೆ, ಎರಡನೇದು ಪ್ಯೂರ್ ಅನುಮಾನ. ಇವನಿಗೆ ಕಣ್ಣಿಲ್ಲ ಕಣ್ಣಿಲ್ಲ ಅಂಬ ಹಿಂದೆ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಸಾಮಾನ್ಯ ಅಥವಾ ದುಷ್ಟಾನುಮಾನ, ದುಷ್ಟಾನುಮಾನದಲ್ಲಿ ಯಾವ್ದನ್ನು ಸೇರಿಸಿದ್ದಾರೆ ಅದನ್ನ? ಇವನಿಗೆ ಕಣ್ಣಿಲ್ಲ ಅಂಬ ಯಾವ್ದರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ರು? ಸಾಮಾನ್ಯ ಅಥವಾ ದುಷ್ಟಾನುಮಾನ. ಗೊತ್ತಾಯ್ತಾ? ಯಾಕೆ ಕಣ್ಣಿಲ್ಲ ಡೈರೆಕ್ಟ್ ಕಾಣೋದಿಲ್ಲ ನಮಗೆ, ಅವನಿಗೆ ವಸ್ತುಗಳನ್ನು ರೂಪಜ್ಞಾನ ಬರದೇ ಹೋದಾಗ ಇನ್ನೂ ಇನ್ಫಾರ್ಮ್ ಮಾಡ್ತೀವಿ ನಾವೀಗ, ಓ ಅದಕ್ಕೆ ಕಣ್ಣಿಲ್ಲ ಅಂತ ಹೇಳ್ತೇವೆ. ಯಾವ್ದರಿಂದ ಗೊತ್ತಾಯ್ತಿದೋ? ಸಾಮಾನ್ಯತೋ ದುಷ್ಟಾನುಮಾನ ಅಂತ ಹೇಳಿ. ಇಲ್ಲಿ ಘಟ ಇಲ್ಲ ಅದು ಬರೀ ಅನ್ನೋ ದುಷ್ಟಾನುಮಾನ. ಇವನಿಗೆ ಕಣ್ಣಿಲ್ಲ ಅದು ಗೊತ್ತಾಗ ಸಾಮಾನ್ಯ ದುಷ್ಟಾನುಮಾನ ಅಂತ ಹೇಳಿದ್ದಾರೆ. ಆದ್ದರಿಂದ ಅನುಮಾನನೇ ಅದು. ಮೂರನೇದಿದೆ, ದ್ವಿತೀಯ ಅನುಮಾನೆ ದ್ವಿಮತಃ ಚಕ್ಷುರಹಿತ ರೂಪಾಜ್ಞತ್ವಾತ್ ಘಟವದಿತಿ ಪ್ರಯೋಗ ಸಂಭವಾತ್. ತೃತೀಯ ಆಗಮೆ ಮೂರನೇದಿದೆ, ವೈಧಿಹಿಂಸಾನ ಪಾಪ ಸಾಧನಂ ಅನ್ನೋದಕ್ಕೆ ಅದು ಆಕ್ಚುಲಿ ಯಾವ ಪ್ರಮಾಣ ಅಲ್ಲ, ಅದು ಅಭಾವ ಪ್ರಮಾಣವೇ ಅಲ್ಲ, ಅದು ಆಕ್ಚುಲಿ ಯಾವುದದು? ವೇದ ಪ್ರಮಾಣ ಆಗಮ. ಅದು ಆತೋ ಯುಕ್ತ ಯುಕ್ತೋ ವಿಭಾಗ ಇತಿ. ಆದ್ದರಿಂದ ನಾವು ಮಾಡಿದ ವಿಭಾಗ ಸರಿ, ಅಯುಕ್ತೋ ವಿಭಾಗ, ನೀವು ಮಾಡಿದ ವಿಭಾಗ ತಪ್ಪು, ಎರಡು ರೀತಿ ಬಿಡಿಸ್ಕೊಳ್ಳೋಕೆ ಬರ್ತದ. ಅಥೋ ಅಸ್ಮಾಕಂ ವಿಭಾಗ ಯುಕ್ತ, ನೀವು ಹೇಳಿದ್ದು ಅಯುಕ್ತ, ಅಥೋ ಅಯುಕ್ತ ಸಂಧಿ ಮಾಡಿಕೊಂಡ್ರೆ ಎರಡು ರೀತಿ ಬಿಡಿಸ್ಲಕ್ಕೂ ಬರುತ್ತೆ. ಅತ್ರ ಅಭಾವದ್ವಯಸ್ಯ ಅಂತರ್ಭಾವಾನುಕ್ತಿ ತತ್ರ ವಾದಿನಾಮ ವಿವಾದಾತ್ ಉಭಯತ್ರ ಅಂತರ್ಭಾವಾತ್ ಯೋಗ ವಿಭಾಗ. ಮತ್ತೆ ಟೀಕಾರ ಪ್ರಶ್ನೆ ಹಾಕ್ಕೊಂಡ್ರು, ಅಭಾವೋ ಅನುಮಾ ಪ್ರತ್ಯಕ್ಷಂಚ ಅಂತ ಹೇಳಿ ಆಚಾರ್ಯ ಹೇಳಿಬಿಟ್ರು. ಮುಂದೇನು ಮಾಡಕ್ಕೆ ಹೋಗಲಿಲ್ಲ, ಡಿಟೇಲ್ ಹೇಳಕ್ಕೆ ಹೋಗಲಿಲ್ಲ. ಯಾತಕ್ಕೆ ಅಂದರೆ ವಾದಿನಾಮ ವಿವಾದ, ವಾದಿಗಳ ಬಗ್ಗೆ ವಿಶೇಷ ವಿವಾದ ಇಲ್ಲ ಅಂತರಿಂದ ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ ಅಂತ ಬಿಟ್ಬಿಟ್ರು. ಇನ್ನು ಮೂರು ಸಿಂಪಲಾಗಿ ಒಂದು ಕಾರಣ ಕೊಡ್ತಾರೆ, ಅಭಾವೋ ಅನುಮಾ ಪ್ರತ್ಯಕ್ಷಂಚ. ಅಂತರ್ಭಾವ ಮಾಡಬೇಕಾದ್ರೆ ಒಂದು ಕ್ರೈಟೀರಿಯಾ ಇಟ್ಕೋಬೇಕು ಯಾವಾಗಲೂ ಕೂಡ. ಏನು ಕ್ರೈಟೀರಿಯಾ? ಏನು ಅಭಾವ ಅಲ್ಲ, ಪಾಪಾಭಾವ. ಪಾಪಾಭಾವ, ಪಾಪಾಭಾವ ಯಾವುದರಿಂದ ಗೊತ್ತಾಯ್ತು ನಿಮಗೆ? ಆಗಮದಿಂದ ಗೊತ್ತಾಯ್ತು. ಆ್ಯಕ್ಚುಲಿ ಏನಾಯ್ತು ನಿಮಗೆ? ಅದು ಆಗಮನೇ ಆಯ್ತು, ಗೊತ್ತಾಯ್ತಲ್ಲ. ಆಗಮಜನ್ಯವಾದ ಅಭಾವ ಜ್ಞಾನವಾದ್ರಿಂದ ಬೇಸಿಕ್ ಪ್ರೂಫ್ ಆಗಮ ಹೊರತು ಬೇರೆ ಏನಂತ ಹೇಳಬಾರ್ದು, ಅದಕ್ಕೆ ಬೇರೆ ಪ್ರಮಾಣ ಹೇಳಕ್ಕೆ ಹೋಗಬಾರ್ದು. ಆಗಮ ಅಂದ್ರೆ ಆಗಮ ಅಷ್ಟೇ. ಈಗ ಪರಾಮರ್ಶೆ ಅಪರಾಮರ್ಶೆ ವಿಶೇಷ ಇಷ್ಟೆಲ್ಲ ತೋರಿಸ್ತಾ ಒಂದು ಜನರಲ್ ಲೂರ್ ಹೇಳ್ಬಿಡ್ತಾ, ಯಾವುದೇ ಪ್ರಮಾಣವನ್ನು ನಾವು ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಬಿಡಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಎಷ್ಟು ಮಾತು ನೆನಪಿರಬೇಕಿದೆ. ಪರಾಮರ್ಶೆ ಅಪರಾಮರ್ಶೆ ವಿಶೇಷ. ಪರಾಮರ್ಶೆ ಅಂದ್ರೇನೋ ಯೋಚನೆ ಮಾಡೋದು, ಅಪರಾಮರ್ಶೆ ಅಂದ್ರೇನೋ ಯೋಚನೆ ಮಾಡದೇ ಇರೋ. ಎಲ್ಲಿ ಯೋಚನೆ ಮಾಡೋ ಪ್ರೋಸೆಸ್ ಬರುತ್ತೋ ಅಲ್ಲಿ ಏನು ಸೇರ್ಕೊಂಡಿರುತ್ತೆ? ಅನುಮಾನ ಬಂದ್ಬಿಡುತ್ತೆ. ಅವರು ಕನ್ನಡದ ಅನುಮಾನ ಸಂಸ್ಕೃತ ಎರಡು ಬಂದ್ಬಿಡುತ್ತೆ. ಯೋಚನೆ ಮಾಡುತ್ತೆ ಅನುಮಾನ ಬಂದರೆ ಯೋಚನೆ ಮಾಡ್ತಾರೆ. ಸಂಸ್ಕೃತ ಅನುಮಾನ ಬಂದರೆ ಸಾಲ್ವ್ ಆಗುತ್ತೆ. ಕನ್ನಡ ಅನುಮಾನ ಬಂದರೆ ಯೋಚನೆ ಶುರುವಾಯಿತು, ಸಂಸ್ಕೃತ ಅನುಮಾನ ಬಂದ ತಕ್ಷಣ ಯೋಚನೆ ಸರಿ ಹೋಯ್ತು ಅಷ್ಟೇ. ಇಲ್ಲಿ ಪ್ರತ್ಯಕ್ಷದಲ್ಲಿ ಏನಿಲ್ಲ, ಪರಾಮರ್ಶೆ ಇಲ್ಲ, ಯೋಚನೆ ಇಲ್ಲ, ನೋಡಿದ ತಕ್ಷಣ ಕಾಣ. ಸೊ ಪರಾಮರ್ಶೆ ಅಪರಾಮರ್ಶ, ಧೂಮ ಕಾಣಿಸ್ಲಿಕ್ಕೆ ಏನು ಪರಾಮರ್ಶೆ ಬೇಕಿಲ್ಲ, ಇದು ಧೂಮ ಅಷ್ಟೇನೆ. ಆದರೆ ಬೆಂಕಿ ಇದೆ ಮೇಲೆ ಏನು ಮಾಡಬೇಕೀಗ? ಧೂಮ ಇದ್ಮೇಲೆ ಬೆಂಕಿ ಇರಲೇಬೇಕು, ಬೆಂಕಿ ಇಲ್ಲದೆ ಧೂಮ ಬರೋದಿಲ್ಲ. ಇಷ್ಟು ಯೋಚನೆ ಮಾಡಬೇಕು, ಯೋಚನೆ ಮಾಡಿದ್ರೆ ಅನುಮಾನ ಫಂಕ್ಷನ್ ಮಾಡೋದಿಲ್ಲ, ಇದು ಯೋಚನೆ ಮಾಡಿದರೆ ಮಾತ್ರ ಮಾಡುತ್ತೆ. ಸೊ ಎಲ್ಲೆಲ್ಲಿ ಯೋಚನೆ ಮಾಡೋ ಪ್ರೋಸೆಸ್ ಕಾಣ್ತೇವೋ ಅಲ್ಲೇನು ತಿಳ್ಕೋಬೇಕು ನಾವು? ಅನುಮಾನ ತಿಳ್ಕೊಂಡ್ರೆ ಮುಗಿದೋಯ್ತು. ಎಲ್ಲಿ ಡೈರೆಕ್ಟ್ ಕಾಣ್ತೇವೋ ಎರಡರಲ್ಲಿ ಒಂದಾಗಿರಬೇಕು. ಅದು ಒಂದು ಪ್ರತ್ಯಕ್ಷ ಆಗಬೇಕು, ಇಲ್ಲ ಆಗಮ ಆಗಬೇಕು. ಅದು ಇಂದ್ರಿಯಗಳ ಜನ್ಯವಾಗಿದ್ದಾಗ ಪ್ರತ್ಯಕ್ಷ, ಅದು ಶಬ್ದಜನ್ಯವಾದಾಗ ಆಗಮ ಅಷ್ಟೆ. ಎಷ್ಟು ಸಿಂಪಲ್ ಇದು, ಮೂರು ತೊಗೊಂಡ್ಬಿಟ್ರೆ ಪರಾಮರ್ಶೆ ಅಪರಾಮರ್ಶೆ ವಿಶೇಷ ಅಷ್ಟೆ. ಇದು ಇದ್ದಾಗೆ ಅಷ್ಟೇ. ಆ್ಯಕ್ಚುಲಿ ಇದು ಭೌತಿಕವಾದ ಏನಾಯಿತು ಇನ್ನೂ ಹೇಳ್ಬಿಡ್ತಾರೆ, ಚಟಿತಿ ಅಚಟಿತಿ. ಚಟಿತಿ ಅಂದರೆ ಇಮಿಡಿಯೇಟ್ ನಾಲೆಡ್ಜ್, ಇಮಿಡಿಯೇಟ್ ನಾಲೆಡ್ಜ್. ಧೂಮ ಕಾಣಿಸ್ತು ಏನದು? ಇಮಿಡಿಯೇಟ್ ನಾಲೆಡ್ಜ್. ಅಲ್ಲಿ ನಾವು ಬೆಂಕಿ ಇದೆ ಅಂತ ಹೇಳಿದ್ದು ಯಾವುದು? ಥ್ರೂ ಧೂಮ ಹೋಗ್ತೀವಿ ನಾವು, ಡೈರೆಕ್ಟ್ ಅಲ್ಲ, ಥ್ರೂ ಧೂಮ ಬೆಂಕಿ ಹೋಗ್ತೇವೆ. ಒಂದೇನಿದೆ ಅಲ್ಲಿ? ಮೀಡಿಯೇಷನ್ ಇದೆ. ಸೊ ಮೀಡಿಯೇಷನ್ ಬಂದ ತಕ್ಷಣ ಏನಾಗೋದಿಲ್ಲ, ಅದು ಪ್ರತ್ಯಕ್ಷ ಆಗೋ ಚಾನ್ಸೇ ಇಲ್ಲ. ಚಟಿತಿ ಜ್ಞಾನ ಅಂಬುದು ಪ್ರತ್ಯಕ್ಷ. ಯಾವುದು ಇಲ್ಲಿ ನೋಡಿ, ಇಲ್ಲಿ ಘಟ ಇಲ್ಲ, ಇದು ಪ್ರತ್ಯಕ್ಷ. ಇಲ್ಲಿದ್ದರೆ ಕಾಣಬೇಕಾಗಿತ್ತು, ಇಲ್ಲ, ಇದೇನಿದು? ಅನುಮಾನ. ಯಾಕೆ ಒಂದು ಸ್ಟೆಪ್ ಮುಂದೋದಾಗಲೇನೆ ಈ ರೀತಿ ಹಿಡ್ಕೊಂಡ್ಬಿಟ್ರೆ ಅನುಮಾನ ಎಲ್ಲಿ ಅಂತ ಅನುಮಾನ ಕರಿಬೇಕು ನಾವು. ಅನುಮಾನ ಅಂತ ಎಲ್ಲಿ ಕರಿಬೇಕು ಅಂತ ಅನುಮಾನ ಬರೋದೇ ಇಲ್ಲ, ಗೊತ್ತಾಯ್ತಾ? ಅನುಮಾನ ಎಲ್ಲಿ ಕರಿಬೇಕು ಅಂತೇಳಿ ಅನುಮಾನ ಬರೋ ಚಾನ್ಸೇ ಇರೋದಿಲ್ಲ, ಅಷ್ಟು ಕ್ಲಿಯರ್ ಆಗುತ್ತೆ. ಪ್ರತ್ಯಕ್ಷ ಎಲ್ಲಿ ಕರಿಬೇಕು? ಪರಾಮರ್ಶೆ ಅಪರಾಮರ್ಶೆ ವಿಶೇಷ. ಇದರಿಂದ ಆಚಾರ್ಯ ಏನು ಮಾಡಿಬಿಟ್ರು ಅಂದರೆ, ಇನ್ನು ಯಾರೇ ಎಷ್ಟೇ ಪ್ರಮಾಣ ತಂದುಕೊಡ್ರಿ, ಇಟ್ಟು ಯೋಚನೆ ಮಾಡಿಬಿಡಿ ಸಾಕು ಅಂತ ಹೇಳ್ತಾರೆ. ಪರಾಮರ್ಶೆ ಇದೆಯೋ ಇಲ್ವೋ, ಇದೇನಾಯ್ತು ಈಗ ಟೀಚಿಂಗ್ ಎಲ್ಲ ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತೆ? ಅದು ಕೊನೆವರೆಗೆ ಹೇಳ್ತಾನೆ ಇರಬೇಕಾಗತ್ತೆ. ರೂಲ್ ಹೇಳ್ಕೊಟ್ರೆ ಏನಾಗುತ್ತಾಗ? ಎಜುಕೇಟ್ ಮಾಡಿದಾಗತ್ತೆ. ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪರಾಮರ್ಶೆ ಇದೆಯೋ ಸಿಂಪಲ್ ಆಗಿ ಹೇಳಿ, ಅದು ಪ್ರತ್ಯಕ್ಷ ಅಲ್ಲ, ಅನುಮಾನಾದಿ ರೂಪದಲ್ಲಿ ಸೇರುತ್ತೆ. ಪರಾಮರ್ಶೆ ಇಲ್ವೋ ಯಾವ್ದ್ರಲ್ಲಿ ಸೇರುತ್ತೆ? ಅದು ಪ್ರತ್ಯಕ್ಷದಲ್ಲಿ ಸೇರುತ್ತೆ. ಮುಗಿದೋಯ್ತು. ಏನು ಎಲ್ಲಿ ಎಲ್ಲಿ ಹೇಳಿದ್ದಾರೆ? ಹೌದು, ಆಮೇಲೆ ಪ್ರತ್ಯಕ್ಷಂಚ ಅಂತ ಹೇಳಿದರೆ ಎರಡು ರೀತಿ. ಅದು ಒಂದು ಚಕಾರದ ಬಂದಿತ್ತಲ್ಲ, ಚಚಬದಕ್ಕೆ ಎರಡಕ್ಕೆ ತಗೋಬೇಕು. ಅಭಾವ ಅನುಮಾ ಪ್ರತ್ಯಕ್ಷಂಚ ಅಂದ್ಬಿಟ್ರೆ ಅನುಮಾ ಪ್ರತ್ಯಕ್ಷ ಒಟ್ಟಿಗೆ ಆಗುತ್ತೋ ಅಂತ ಕೇಳಿದ್ರೆ ಅಲ್ಲ, ಕೆಲವೊಮ್ಮೆ ಅನುಮಾ, ಕೆಲವೊಮ್ಮೆ ಪ್ರತ್ಯಕ್ಷ ಅಂತ ಚ ಒಂದರ್ಥ. ಇನ್ನೊಂದು ಚ ಎಲ್ಲಿ ಆಗಬಹುದು? ಅದು ಆಗ ಮೊದಲು ಆಗ್ಬೋದು. ಇನ್ನೊಂದು ಚ, ಮೂರು ಸೇರಿಸ್ಬಿಟ್ರು. ಅಭಾವೋ ಅನುಮಾ ಪ್ರತ್ಯಕ್ಷಂಚ ಪರಾಮರ್ಶೆ ಅಪರಾಮರ್ಶೆ ವಿಶೇಷ. ಯಥಾ ಘಟೋ ಅಸ್ತಿ ನವಾಯಿತಿ ಪರಾಮರ್ಶಪೂರ್ವಕಂ ಯೋಗ್ಯಾನುಪಲಬ್ಧಿ ರೂಪಂ ಘಟಾಭಾವ ಪ್ರಮಾಣ ಪ್ರವರ್ತತೆ ತದಾ ಅನುಮಾನೆ. ಇಲ್ಲಿ ಘಟ ಇದೆಯಲ್ಲೋ ಅಂತ ಸಂಶಯ ಬಂತು, ಆಗ ತೀರ್ಮಾನ ಮಾಡಿಕೊಂಡ, ಅದು ಅನುಮಾನದ ಸೇರ್ಕೊಂಡ್ಬಿಡುತ್ತೆ. ಘಟೋತ್ರ ನಾಸ್ತಿ ಯೋಗ್ಯತ್ವ ಸತಿ ಅನುಪಲಭ್ಯಮಾನತ್ವಾದ್ ಗಜವತ್. ಇಲ್ಲಿ ಘಟ ಇಲ್ಲ, ಇದ್ರೆ ಕಾಣಲೇಬೇಕಾಗಿತ್ತು, ಆನೆ ಹ್ಯಾ ಕಾಣುತ್ತಾ ಹಾಗೆ, ಇದೇನಿದು ಅನುಮಾನ ಆಯ್ತಾಗ. ಯದಾ ನಮ್ಮಲ್ಲಿ ಬಾತ್ ಅಂತ ಬೆಸ್ಟ್ ಆಫ್ ಆಗ್ಬಿಡ್ತದೆ, ಯಾರೋ ಹೇಳ್ತಾ ಇದ್ದೇ ಇದ್ರೆ ನೋಡುತ್ತೋ ಇಲ್ಲ ಇಲ್ಲ ಅಂತ ಇವನು, ನೀನೇ ಬಂದು ನೋಡು ಬಾ ಕಾಣಿಸುತ್ತೆ ಅಂತ ಹೇಳ್ತಾ. ನನಗೆ ಕಂಡಿಲ್ಲ ಅಂತ ಹೇಳ್ಕೊಂಡು ನೀನು ಬಂದು ನೋಡಿ, ಈಗ ಇದ್ರೆ ಕಾಣಿಸ್ತಿತ್ತೋ ಇಲ್ವೋ ಈಗ ಗೊತ್ತಾಯ್ತಾ, ಅದೇನದು ಅನುಮಾನ ಫಾರ್ ಬಂತಾಗ. ನಾವು ಯದಾ ಪುನರೇವಂ ಅಪರಾಮೃಶ್ಯ ಝಟಿತಿ ನಾಸ್ತಿ ಝಟಿತಿ ಅಧಿಪಾಟ್, ಝಟಿತಿ ಅಂದ್ರೆ ಏನು, ಅಟ್ ಒನ್ಸ್ ಇಮಿಡಿಯೇಟ್ ನಾಸ್ತಿ ಘಟಃ ಇತಿ ಪ್ರವರ್ತತೆ ಇದು ಪ್ರತ್ಯಕ್ಷ ಇತಿ ನ ವಿರೋಧ. ಸೊ ಆಚಾರ್ಯರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಪರಾಮರ್ಶ ಅಪರಾಮರ್ಶ ಭೇದಾತ್ ಅಂತ ಹೇಳಿದ್ರಿಂದ ಡೌಟ್ ಇಲ್ಲ. ಅಯಚ್ಚ ಬಹಿರೇವ ವಿಭಾಗೋ ನದು ಸುಖಾದ್ಯಭಾವ ಪ್ರಮಾಣೇ, ಇದು ಸುಖಾದ್ಯಭಾವ ಸಾಕ್ಷಿಣ ಸುಖಾದಿ ಸ್ವರೂಪೇ ನಿಶ್ಚಯ ರೂಪತ್ವೇನ ಪರಾಮರ್ಶ ಅಭಾವ. ಮತ್ತೊಂದು ನೋಟ್ ಕೊಟ್ಟು ಇದೆಲ್ಲ ವಿಚಾರ ಎಲ್ಲಿ ಅಂದ್ರೆ ಬಹಿರೇವ, ಹೊರಗಿನ ವಸ್ತುಗಳಿಗೆ ಮಾತ್ರ ಇಷ್ಟೆಲ್ಲ ಹೇಳಿದ್ದು ನಾವು, ಇನ್ನೂ ಕೆಲವು ಪದಾರ್ಥಗಳಿವೆ. ಈಗ ಸುಖ ಇಲ್ಲ ದುಃಖ ಇಲ್ಲ ಅಂತ ನಿಮಗೆ ಬರುತ್ತೆ, ಇದ್ಯಾವುದ್ರಲ್ಲಿ ಸೇರಿಸ್ಬೇಕು ನಾವು? ಸಾಕ್ಷಿ ಸೇರಿದ್ದು, ಹೊರಗಿಂದ ಯಾವುದಕ್ಕೂ ಗೊತ್ತಾಗೋದಿಲ್ಲ. ಸುಖ ಇಲ್ಲ ದುಃಖ ಇಲ್ಲ ಯಾವುದಕ್ಕೆ ಗೊತ್ತಾಗಬೇಕದು? ಅವ್ರಿಗೆ ಯಾವ ಪ್ರಮಾಣಕ್ಕೂ ಗೊತ್ತಾಗ, ಬರೀ ಸಾಕ್ಷಿಗೆ ಒಂದೇ ಗೊತ್ತಾಗೋದು. ಡಾಕ್ಟ್ರು ಕೂಡ ಔಷಧಿ ಕೊಟ್ಟ ಹೇಗಿದೆ ಅಂತ ಕೇಳ್ತಾರೆ, ಡಾಕ್ಟ್ರಿಗೆ ಗೊತ್ತಾಗೋದಿಲ್ಲ ಅದು ಹೇಗಿದೆ ಈಗ ಗೊತ್ತಾನೆ, ಯಾರಿಗೆ ಸೇರ್ಬೇಕದು? ಸಾಕ್ಷಿ ವಿಚಾರ, ಇವ್ರಿಗೆ ಯಾರಿಗೂ ಗೊತ್ತಾಗೋ ಸಾಧ್ಯನೇ ಇಲ್ಲ. ಅನುಭವ ಏನದು? ಅನುಭವ ಕೂಡ ಪ್ರತ್ಯಕ್ಷನೇ, ಸಾಕ್ಷಿ ಪ್ರತ್ಯಕ್ಷ ಅಂತಾರೆ ಅದಕ್ಕೆ. ಯಾತಕ್ಕೆ ಸಪರೇಟ್ ಮಾಡಿದ್ರು ಅಂದ್ರೆ ಉಳಿದವರಿಗೆ ಅರ್ಥ ಆಗಿಲ್ಲ, ಅದು ಸಾಕ್ಷಿ ಪ್ರತ್ಯಕ್ಷ ಉಳಿದವರೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋದು ಬರೋದಿಲ್ಲ, ಆದ್ರಿಂದ ಇಲ್ಲಿ ಮಿಕ್ಸ್ ಮಾಡಬೇಡಿ ಅಂತ ಹೇಳಿದ್ರು ಅಷ್ಟೇ. ಬಾಹ್ಯ ಪ್ರತ್ಯಕ್ಷ ಇನ್ನೊಂದು ರೀತಿ ಮಾಡಕ್ ಬರುತ್ತೆ, ಬಾಹ್ಯ ಪ್ರತ್ಯಕ್ಷ ಆಂತರಿಕ ಪ್ರತ್ಯಕ್ಷ ಅಂತ ಮಾಡಿದ್ರೆ ಇವೆಲ್ಲ ಬಾಹ್ಯ ಪ್ರತ್ಯಕ್ಷ. ಸಾಕ್ಷಿ ಪ್ರತ್ಯಕ್ಷ ಏನದು? ಆಂತರಿಕ ಪ್ರತ್ಯಕ್ಷ. ಅದಕ್ಕೆ ವಿಷ್ಣು ಕೂಡ ಮಾತಾಡಿದ್ದು ಯಾವ್ದ್ರ ಬಗ್ಗೆ? ಬಾಹ್ಯ ಪ್ರತ್ಯಕ್ಷದ ಬಗ್ಗೆ ಅಂತ ತಿಳಿಸಿದ್ರು. ಅಲ್ಲಿಗಿರಲಿ, ಇನ್ನು ಅಂತರ ಮಾಡೋದು ಬಹಳಷ್ಟು ಇದೆ, ನಾಳೆ ಪಾಠ ಇರೋದಿಲ್ಲ ಪಾಠ್ಯ, ಮತ್ತೆ ಸ್ವಲ್ಪ ಊರಲ್ಲಿರೋದೆಲ್ಲ ಪಾಠ ಇರೋದಿಲ್ಲ, ಮತ್ತೆ ಪಾಠ ಇರೋದು ಎಂದು ಅಂದ್ರೆ 13ನೇ ತಾರೀಕು, ಅವತ್ತು ಬರೋದು ಲೇಟ್ ಆಗುತ್ತೆ, ಬಟ್ ಭಾನುವಾರ ಅವತ್ತು, ಆದ್ರಿಂದ ಅವತ್ತು 12 ಭಾನುವಾರ, ಸೊ 13 ಭಾನುವಾರ ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲ ಆಗಬಹುದು ಅಷ್ಟೇ. ಅದಕ್ಕೆ 8:30 ಬೇಡ, ಅವತ್ತು 8:30 ಇರಲಿ, ಮುಂದಿನ ಭಾನುವಾರ 8:30 ಪಾಠ ಇರುತ್ತೆ. ಇಟ್ಸ್ 13th. ಈಗ ನವ ಪರಸ್ಮೈ ಪುರುಷಾಯ ಭೂಯತೆ ಸದುದ್ಧವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ.